ओ नमः हरिः ओम् हयग्रीवं चिदानन्दविग्रहं सदनुग्रहं दशग्रीवच्छिदं शापान्मणिग्रीवविमोचनं स्वनामग्रहणादेवानिरस्तग्रहविग्रहं वृन्दावनगतं वन्दे ब्रह्मरुद्रेन्द्रवन्दितं स्वान्तस्थानन्तशय्याय पूर्णज्ञानरसार्णसे उत्तुङ्गवाक्तरङ्गाय मध्वदुग्धाब्धये नमः गुरुमखिलगुणज्ञं सद्गुणैकाधिवासं शमदमपरिनिष्ठं सत्त्वनिष्ठं वरिष्ठं सकलसुजनशिष्टं नित्यनिर्धूतकष्टं हयमुखपदनिष्ठं मां भजन्तु प्रपन्नाः पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे नीलाकराच्युतानन्त लीलागोपालपालितान् विद्यापयोनिधीन् वन्दे ब्रह्मविद्यागुरोन्मम ब्रह्मचर्य हरिप्रीति सुविद्यावादशारिणः इष्टदान् कष्टहर्तॄन्नः विद्यामान्यान् मुनीन् नमः वाजराजपदद्वन्द्वावारजासक्तमानसान् विश्वप्रियगुरून् वन्दे मन्दोऽहं देविशुद्धये सत्यं सत्यं पुनः सत्यं विष्णुतीर्थप्रसादतः सर्वे कामा भवन्त्येव शपदो बिम्बसन्निधौ चिन्तामणिं सुभक्तानां कल्पवृक्षं च कामदम् स्वामिनं त्वां रघुप्रेमतीर्थं वन्देह्यभीष्टदं श्रीगुरुभ्यो नमः हरिः ओम् मुंदे भोजन प्रकरणदल्लि वैश्वानराज्ञिय शिरस्सन्नु चिंतने माडिदु ಸ್ವರ್ಗಲೋಕಕ್ಕೆ ಆಧಾರವಾದ್ದು ದ್ಯುನಾಮಕವಾದ್ದು ತುಂಬ ತೇಜೋಮಯವಾದ್ದರಿಂದ ಸುತೇಜ ಅಂತ ಕರೆಸಿಕೊಂಡದ್ದು ವೈಶ್ವಾನರಾಜ್ಞಿಯ ಶಿರಸ್ಸು. ಇನ್ನು ವೈಶ್ವಾನರಾಜ್ಞಿಯ ಎರಡು ಕಣ್ಣುಗಳು ಆದಿತ್ಯನಿಗೆ ಆಧಾರವಾದದ್ದು, ಎಲ್ಲ ಪದಾರ್ಥಗಳು ನಮಗೆ ತೋರಲಿಕ್ಕೆ ಮುಖ್ಯ ಕಾರಣವಾದದ್ದು. ಆದ್ದರಿಂದ ಸರ್ವ ರೂಪ ವಿಷಯಕತ್ವಾತ್, ಎಲ್ಲ ರೂಪಗಳು ನಮಗೆ ತೋರಲಿಕ್ಕೆ ಪ್ರಧಾನವಾಗಿ ಈ ವೈಶ್ವಾನರಾಜ್ಞಿಯ ಎರಡು ಕಣ್ಣುಗಳೇ ಕಾರಣ. ಆದ್ದರಿಂದ ಈ ಎರಡು ಕಣ್ಣುಗಳಿಗೆ, ವೈಶ್ವಾನರನ ಎರಡು ಕಣ್ಣುಗಳಿಗೆ ವಿಶ್ವರೂಪ ಅಂತ ಹೆಸರನ್ನು ಕೊಡತಾ ಇದ್ದಾರೆ. ನಂತರ ಆಹವನೀಯ ಆಧಾರಂ ವೈಶ್ವಾನರಸ್ಯ ಮುಖಂ, ವೈಶ್ವಾನರನ ಮುಖ ಆಹವನೀಯ ಅಗ್ನಿಗೆ ಆಧಾರವಾಗಿದೆ. ನಂತರ ದಕ್ಷಿಣಾಗ್ನಿ ಆಧಾರಂ ವೈಶ್ವಾನರಸ್ಯ ಮನಃ, ಅಗ್ನಿಗಳು ಆಹವನೀಯ, ದಕ್ಷಿಣಾಗ್ನಿ, ಗಾರ್ಹಸ್ಪತ್ಯಾಗ್ನಿ ಅಂತ ಮೂರು ರೀತಿಯ ಅಗ್ನಿಗಳು. ಅದರಲ್ಲಿ ದಕ್ಷಿಣಾಗ್ನಿಗೆ ಆಧಾರ ವೈಶ್ವಾನರನ ಮನಸ್ಸು, ಗಾರ್ಹಪತ್ಯ ಆಧಾರಂ ವೈಶ್ವಾನರಸ್ಯ ಹೃದಯಂ, ವೈಶ್ವಾನರನ ಹೃದಯ ಗಾರ್ಹಪತ್ಯ ಅಗ್ನಿಗೆ ಆಧಾರ. ವೇದಿ ಆಧಾರಂ ವೈಶ್ವಾನರಸ್ಯ ಉರಹ, ವೈಶ್ವಾನರನ ಎದೆ ಪ್ರಾಂತ ಯಜ್ಞಕುಂಡ ವೇದಿ ಆಗಿದೆ. ಇಲ್ಲಿ ನೋಡಿ, ಉರಸ್ಸು, ಉರಸ್ಸಿನೊಳಗೆ ಹೃದಯ, ಹೃದಯದೊಳಗೆ ಮನಸ್ಸು, ಮೂರರದ್ದು ಪರಿಚಯ ಮಾಡಿಕೊಡತಾ ಇದ್ದಾರೆ. ಇನ್ನು ದರ್ಭಾಧಾರಾಣಿ ವೈಶ್ವಾನರಸ್ಯ ಲೋಮಾನಿ, ವೈಶ್ವಾನರನ ರೋಮಗಳು ದರ್ಭೆಗಳಿಗೆ ಆಧಾರ. ಇನ್ನು ಇಷ್ಟು ಆದ ಮೇಲೆ ಇನ್ನ ಕೆಳಗೆ ಬರ್ತಾ ಇದ್ದಾರೆ. ವೈಶ್ವಾನರನ ಪ್ರಾಣ, ಉಸಿರು. ಅಲ್ಲ, ದೇವರಿಗೂ ಉಸಿರುಂಟು. ಹಾ, ಭಗವಂತನಿಗೆ, ನಮಗೆ ಉಸಿರಿದೆ, ನಾವು ಬೇರೆ, ಈ ಗಾಳಿ ಬೇರೆ, ಉಸಿರು ಬೇರೆ. ದೇವರಿಗೆ ಹಾಗಲ್ಲ, ಭಗವದಾತ್ಮಕವಾದ ಉಸಿರಿದೆ, ತನಗೆ ತಾನೇ ಉಸಿರು. ಹೇಳುತ್ತಾರೆ, ಕೂರ್ಮ ನಾಮಕ ಭಗವಂತ ಸಮುದ್ರದಲ್ಲಿ ಹೊಕ್ಕ ಕೂಡಲೇ ಆತನ ಶ್ವಾಸ ಬಡೆದು ಇಡೀ ಸಮುದ್ರ ಅಲ್ಲ ಕಲ್ಲೋಲ ಆಯಿತು ಅಂತ ಹೇಳುತ್ತಾರೆ. ಆದ್ದರಿಂದ ವೈಶ್ವಾನರನ ಪ್ರಾಣ, ಆ ಪ್ರಾಣ ಎಲ್ಲಿದೆ ಅಂದರೆ ವಾಯುದೇವರ ಒಳಗಿದೆ. ವಾಯುದೇವರ ಒಳಗಿರುವಂಥ ವೈಶ್ವಾನರನ ಪ್ರಾಣಕ್ಕೆ ಏನು ಹೆಸರು ಅಂದರೆ ವಾಯು ಅಂತಲೇ ಹೆಸರು. ವಾಯುದೇವರ ಒಳಗಿರುವ, ವಾಯು ಅಂತ ಕರೆಸಿಕೊಂಡಿರುವ ವೈಶ್ವಾನರ ಅಗ್ನಿಯ ಪ್ರಾಣಕ್ಕೆ ವಾಯು ಅಂತ ಯಾಕೆ ಹೆಸರು ಅಂದರೆ ಜ್ಞಾನ ಆಯು ರೂಪತ್ವಾತ್. ಜ್ಞಾನ ರೂಪನೂ ಹೌದು, ಆಯುಷ್ಯ ರೂಪನೂ ಹೌದು. ನಮಗೆ ಆಯುಷ್ಯವನ್ನು ಕೊಡತಾನೆ, ಜ್ಞಾನವನ್ನು ಕೊಡತಾನೆ. ಆದ್ದರಿಂದ ವಾಯುದೇವರಿಗೆ ವಾಯು ಅಂತ ಯಾಕೆ ಹೆಸರು? ನಮಗೆ ಜ್ಞಾನ ಕೊಡತಾರೆ, ಆಯುಷ್ಯನ್ನು ಕೊಡತಾರೆ. ಹಾಗೆ ವಾಯುದೇವರಿಗೆ ಜ್ಞಾನ ಆಯುಷ್ಯನ್ನು ಕೊಡತಕ್ಕಂಥವರು, ಅವರ ಮೂಲಕ ನಮಗೆ ಕೊಡತಕ್ಕಂಥ ಭಗವಂತ ವಾಯು ಅಂತ ಕರೆಸಿಕೊಂಡಿದ್ದಾನೆ. ವೈಶ್ವಾನರಗ್ನಿಯ ಪ್ರಾಣ ವಾಯುದೇವರೊಳಗಿದ್ದುಕೊಂಡು ಇನ್ನೊಂದು ಹೆಸರನ್ನು ಪಡೆಯುತ್ತಾ ಇದೆ. ಯಾವುದು ಅಂದರೆ ಸರ್ವ ಅಶಕ್ಯ ಕರ್ಮ ಕರ್ತೃತ್ವಾತ್. ಈ ವಾಯುದೇವರು ಎಂಥವರು ಅಂದರೆ ಯಾರಿಗೂ ಸಾಧ್ಯವಿಲ್ಲದ, ಜೀವಕೋಟಿಯಲ್ಲಿ ರುಜುಗಳಿಗೆ ಬಿಟ್ಟು ಬೇರೊಬ್ಬರಿಗೆ ಸಾಧ್ಯವಿಲ್ಲದ ಕೆಲಸಗಳನ್ನು ವಾಯುದೇವರು ಮಾಡುತ್ತಾ ಇದ್ದಾರೆ. ಏನಾಯಿತು? ಸರ್ವ ಅಶಕ್ಯ ಕರ್ಮ ಕರ್ತೃತ್ವ ಬಂತು ವಾಯುದೇವರಲ್ಲಿ. ಆ ಸರ್ವ ಅಶಕ್ಯ ಕರ್ಮ ಕರ್ತೃತ್ವ ವಾಯುದೇವರಲ್ಲಿ ಬಂದದ್ದರಿಂದ ವಾಯುದೇವರನ್ನು ಒಂದು ಹೆಸರಿಂದ ಕರೀತಾರೆ, ಪೃಥಕ್ ವರ್ತಮಾ ಅಂತ. ಪೃಥಕ್ ವರ್ತಮ, ಪೃಥಕ್ ಬೇರೆ ಆದ, ವರ್ತಮ ಹಾದಿ ಇರತಕ್ಕಂಥವ. ಅಂದರೆ ವಾಯುದೇವರ ಚರ್ಯೆಯೇ ಬೇರೆ, ಆದ್ದರಿಂದ ವಾಯುದೇವರಿಗೆ ಪೃಥಕ್ ವರ್ತಮ ಅಂತ ಹೆಸರು. ವಾಯುದೇವರೊಳಗಿದ್ದುಕೊಂಡು ವಾಯುದೇವರಿಗೆ ಅಂಥ ಶಕ್ತಿಯನ್ನು ಕೊಟ್ಟ ಭಗವಂತನಿಗೂ ಆ ಪೃಥಕ್ ವರ್ತಮ ಅಂತ ಹೆಸರು. ಒಟ್ಟಾರೆ ಏನಾಯಿತು? ವೈಶ್ವಾನರಾಜ್ಞಿಯ ಪ್ರಾಣ ವಾಯುದೇವರೊಳಗಿದ್ದುಕೊಂಡು ವಾಯುದೇವರಿಂದ ಯಾರಿಂದಲೂ ಆಗದ ಕೆಲಸವನ್ನು ಮಾಡಿಸ್ತಾ ಇರೋದರಿಂದ ವೈಶ್ವಾನರಾಜ್ಞಿಯ ಪ್ರಾಣಕ್ಕೆ ಪೃಥಕ್ ವರ್ತಮ ಅಂತ ಹೆಸರು. ನಂತರ ಪ್ರಾಣ ಆಯಿತು, ಮಧ್ಯದೇಹ ಎಲ್ಲಿದೆ? ವೈಶ್ವಾನರಾಜ್ಞಿಯ ಮಧ್ಯದೇಹ ಅಂದರೆ ಆಕಾಶದಲ್ಲಿದೆ. ಆಕಾಶದಲ್ಲಿರುವ ವೈಶ್ವಾನರಾಜ್ಞಿಗೆ ಹೆಸರು ಆಕಾಶ ಅಂತ. ಗಡಿಗೆಯಲ್ಲಿರುವ ದೇವರಿಗೆ ಹೆಸರು ಗಡಿಗೆ ಅಂತ. ಆಯಾ ಪದಾರ್ಥಗಳಲ್ಲಿ ಆ ಪದಾರ್ಥದ ಆಯಾ ಜೀವರ ಹೆಸರಿಟ್ಟುಕೊಂಡು ದೇವರಿರ್ತಾನೆ, ಆಯಾ ಗುಣಗಳು ಪ್ರಕಟ ಮಾಡುತ್ತಾನೆ. ಆಕಾಶದೊಳಗಿರುವ ಸ್ವಾಮಿಗೆ ಆಕಾಶ ಅಂತ ಹೆಸರು. ಆ ಅಂದರೆ ಚೆನ್ನಾಗಿ, ಕಾಶರ ದೀಪ್ತವು ಅಂತ ಧಾತು, ಅಂದರೆ ಚೆನ್ನಾಗಿ ಪ್ರಕಾಶಮಾನನಾಗಿದ್ದಾನೆ. ದೀಪ್ತತ್ವಾತ್ ಆಕಾಶ ನಾಮ, ಚೆನ್ನಾಗಿ ಹೊಳೆಯುತ್ತಾ ಇರ್ತಾನ, ಆದ್ದರಿಂದ ಈತನಿಗೆ ಆಕಾಶ ಅಂತ ಹೆಸರು. ವೈಶ್ವಾನರಾಜ್ಞಿಯ ಮಧ್ಯ ದೇಹ ಅದು ಆಕಾಶಕ್ಕೆ ಆಶ್ರಯವಾಗಿದೆ. ಅಷ್ಟೇ ಅಲ್ಲ, ವೈಶ್ವಾನರಾಜ್ಞಿಯ ಮಧ್ಯ ದೇಹ ವಿಸ್ತಾರವಾಗಿದೆ, ಆದ್ದರಿಂದ ಅದಕ್ಕೆ ಆಶ್ರಯವಾದ ಆಕಾಶ ವಿಸ್ತಾರವಾಯಿತು. ವಿಸ್ತೃತತೆಯ ಬಹುಲ ನಾಮ, ವೈಶ್ವಾನರಾಜ್ಞಿಯ ಮಧ್ಯ ದೇಹಕ್ಕೆ ಹೆಸರು ಬಹುಲ ಅಂತ. ನಂತರ ವೈಶ್ವಾನರಾಜ್ಞಿಯ ಕಟಿಪ್ರದೇಶ, ಕಟಿಪ್ರದೇಶ ಎಲ್ಲಿದೆ ಅಂದರೆ ನೀರಿನಲ್ಲಿದೆ. ನೀರಿನ ಅಂದರೆ ಮೇಘಮಂಡಲದಲ್ಲಿದೆ. ಆ ಮೇಘಮಂಡಲದಲ್ಲಿ ಇರತಕ್ಕಂಥ ವೈಶ್ವಾನರಾಜ್ಞಿಯ ಕಟಿಪ್ರದೇಶ, ಅದಕ್ಕೆ ಹೆಸರೇನು ಅಂದರೆ ನೀರಿಗೆ ಆಪ ಅಂತ ಹೆಸರು. ಯಾಕೆ? ವ್ಯಾಪ್ತತ್ವಾತ್ ಆಪ ಇತ್ಯುಕ್ತ. ವ್ಯಾಪ್ತನಾದ್ದರಿಂದ ಆಪ ಅಂತ ಕರೆಸಿಕೊಂಡು ನೀರಿನೊಳಗಿರುವ ವೈಶ್ವಾನರಾಜ್ಞಿಯ ಕಟಿಪ್ರದೇಶ ಅದು ಏನಾಗಿದೆ ಅಂದರೆ ರತಿಕರತ್ವಾತ್ ರಯಿನಾಮ. ನೋಡಿ, ಏನು ಊಟ ಮಾಡಿದ್ರು ಕೂಡ ಹತ್ತಾರು ಭಕ್ಷ ಹಾಕಿ ಊಟ ಹಾಕಿದ್ರು, ನೀರೊಂದು ಹಾಕಲಿಲ್ಲ. ಏನು ಹೇಳುತ್ತಾರೆ? ನೀರು ಹಾಕಿಲ್ಲ ಅಂತಾರೆ. ಹತ್ತು ಭಕ್ಷ ಹಾಕಿದ್ರು ಅಂತ ಹೇಳಲ್ಲ, ನೀರು ಕೊಡಲಿಲ್ಲ. ನೋಡ್ರಿ, ಊಟಕ್ಕೆ ಹೋದರೆ ನೀರಿಗಷ್ಟು ಪ್ರಾಧಾನ್ಯ, ನೀರಿನಲ್ಲಿ ಬರುವ ತೃಪ್ತಿ ಎಲ್ಲಿಯೂ ಬರೋದಿಲ್ಲ. ಯಾಕೆ? ನೀರಿನಲ್ಲಿ ಭಗವದ್ ರೂಪ ಇದ್ದು ತೃಪ್ತಿಯನ್ನ ರತಿಯನ್ನ ಕೊಡುತ್ತೆ. ರತಿ ಕರತ್ವಾತ್ ಆ ನೀರಿನೊಳಗಿದ್ದು ಸುಖ ಕೊಡತಾನದ್ದರಿಂದ ನೀರಿನೊಳಗಿರುವ ವೈಶ್ವಾನರಾಜ್ಞಿಯ ಕಟಿಪ್ರದೇಶಕ್ಕೆ ರಯಿ ಅಂತ ಹೆಸರು. ರಯಿ ಅಂತ ಹೆಸರು. ನಂತರ ವೈಶ್ವಾನರಾಜ್ಞಿಯ ಪಾದಗಳು, ಆ ಪಾದಗಳೆಲ್ಲಿವೆ ಅಂದರೆ ಭೂಮಿಯಲ್ಲಿವೆ. ಪ್ರಥನಾತ್ ಪೃಥ್ವೀ ನಾಮಾನೌ. ಈ ವೈಶ್ವಾನರಾಜ್ಞೆಯ ಎರಡು ಪಾದಗಳು ವಿಸ್ತಾರವಾಗಿ ವ್ಯಾಪಿಸಿವೆ ಭೂಮಿಯಲ್ಲಿ. ಅಷ್ಟೇ ಅಲ್ಲ, ಈತನ ಪಾದ ಭೂಮಿಯಲ್ಲಿ ಇದೆ, ಈತನ ಪಾದದಲ್ಲಿ ಭೂಮಿ ನಿಂತಿದೆ. ಆದ್ದರಿಂದ ಭೂಮಿಗೆ ಪ್ರತಿಷ್ಠ ಆಶ್ರಯವಾಗಿದೆ ದೇವರ ಪಾದ. ಆದ್ದರಿಂದ ವೈಶ್ವಾನರಾಜ್ಞಿಯ ಎರಡು ಪಾದಗಳಿಗೆ ಪ್ರತಿಷ್ಠಾ ಅಂತ ಹೆಸರು. ಇಷ್ಟು ಊಟಕ್ಕೆ ಮೊದಲು, ಪ್ರಸಾದ ಸ್ವೀಕಾರ ಮಾಡಲಿಕ್ಕೆ ಮೊದಲು ವೈಶ್ವಾನರಾಜ್ಞಿಯ ಅಂಗಗಳನ್ನು ಚಿಂತನೆ ಮಾಡಿ. ಎಷ್ಟು ಅಂಗಗಳಾಯಿತು ಅಂದರೆ, ಏಕಾದಶ ಅಂಗ ವೈಶ್ವಾನರಂ ಉದರೇ ಧ್ಯಾತ್ವಾ, ಇಷ್ಟು ಹನ್ನೊಂದು ಅಂಗಗಳಿಂದ ಕೂಡಿದ ವೈಶ್ವಾನರನ್ನು ಚಿಂತನೆ ಮಾಡಿ ಹೊಟ್ಟೆಯಲ್ಲಿ. ಇಲ್ಲಿ ಪ್ರಶ್ನೆ ಬರುತ್ತೆ, ಇದೆಲ್ಲ ಗಂಡಸರಿಗೋ ನಮಗೂ ಏನಾದರೂ ಉಂಟೋ ಅಂತ ಹೆಂಗಸರ ಪ್ರಶ್ನೆ ಒಂದು ಅಲ್ಲಿ ಉಳಿಯುತ್ತೆ. ಅದಕ್ಕೆ ಉತ್ತರ ಕೊಟ್ಟ ಮೇಲೆ ಹೇಳಿದರೆ ಸರಿ ಹೋಗುತ್ತೆ ಕಾಣುತ್ತೆ. ಯಾಕಂದರೆ ಚಿಂತನೆ ಅಥವಾ ಆಲೋಚನೆ, ಭಗವಂತನ ಕುರಿತು ಇವೆಲ್ಲ ಚಿಂತನೆ ಮಾಡುವುದು ಗಂಡಸರಿಗೂ ಹೆಂಗಸರಿಗೂ ಸಮಾನವೇ. ಗ್ರಂಥವಿಲ್ಲದೆ ಕನ್ನಡದ ಅನುವಾದ ನೋಡಿಕೊಂಡು ಚೆನ್ನಾಗಿ ದೇವರು ಹೀಗಿದ್ದಾರೆ ಅಂತ ಚಿಂತನೆ ಮಾಡಲಿಕ್ಕೆ ಯಾವ ಅಡ್ಡಿಯೂ ಇಲ್ಲ, ಅರ್ಥ ಮಾಡಿಕೊಳ್ಳಿಕ್ಕೆ ಯಾವ ಅಡ್ಡಿಯೂ ಇಲ್ಲ, ಚಿಂತನೆ ಮಾಡಲಿಕ್ಕೆ ಯಾವ ಅಡ್ಡಿಯೂ ಇಲ್ಲ. ಸ್ವಾಹಾಕಾರದಿಂದ ಆಹುತಿಗಳು ಕೊಡಲಿಕ್ಕಿಲ್ಲ ಅಷ್ಟೇ, ಗಂಡಸರಿಗೆ ಸ್ವಾಹಾಕಾರದಿಂದ ಆಹುತಿ ಕೊಡುವ ಅಧಿಕಾರ. ಅದಕ್ಕೇನೆ ಸಂಪ್ರದಾಯ ಬಂದದ್ದು, ಗಂಡಸರು ಅಂದರೆ ಆಹುತಿ ಕೊಟ್ಟ ಎಲೆಯಲ್ಲಿ ಮನೆಯವರು ಊಟ ಮಾಡುವುದು ಅಂತ ನಮ್ಮಲ್ಲಿ ಸಂಪ್ರದಾಯ ಬಂದಿದೆ. ಅದಕ್ಕೆ ಕೆಲವರು ಏನು ಮಾಡುತ್ತಾರೆ ಅಂದರೆ, ಅವರೆಲ್ಲ ಊಟ ಮಾಡಿದ ಮೇಲೆ ಅಲ್ಲಿ ಮಜ್ಜಿಗೆ ಎಲ್ಲ ಊಟ ಮಾಡಿರ್ತಾರೆ, ಮತ್ತು ನಾವು ಮೊದಲಿಂದ ಊಟ ಮಾಡಬೇಕಾದರೆ ಎಲ್ಲ ರುಚಿ ಇರಲ್ಲ, ಆದ ಕಾರಣ ಬೇಡ ಅಂತ ಸ್ವಲ್ಪ ಏನೋ ಮಾಡುತ್ತಾ ಬರ್ತಾರೆ. ಹೀಗೆ ಚೂರು ಮಾಡಿದರೆ ಸರಿ ಹೋಗುತ್ತೇನೋ, ಅಮೆಂಡ್ಮೆಂಟ್, ಅವರ ಎಲೆಯಲ್ಲೇ ಊಟ ಮಾಡಿದರೆ ಬಹಳ ಉತ್ತಮ. ಅಥವಾ ಅವರು ಊಟಕ್ಕೆ ಕೂತಾಗ ಪ್ರಾಣಾಹುತಿ ತಗೊಂಡ ಮೇಲೆ ಅವರ ಎಲೆಯಲ್ಲಿರುವ ಅನ್ನ ಚೂರು ಹಾಕಿಸಿಕೊಂಡು ನಾವು ತಗೊಂಡ್ರೆ, ಹೆಣ್ಣು ಮಕ್ಕಳು ತಗೊಂಡರೆ ಆ ವೈಶ್ವಾನರಾಜ್ಞಿಗೆ ಕೊಟ್ಟ ಆಹುತಿ ಕೊಟ್ಟ ಫಲ ಬರುತ್ತೆ, ಆ ಅನ್ನ ಸ್ವೀಕಾರ ಮಾಡಿದರೆ ಅಂತ ಹೇಳ್ತಾರೆ. ಸರಿ, ಅಲ್ಲಿಗೆ ನಿಲ್ಲಿಸಿ ಮುಂದೆ ಚಿಂತನಾ ಕ್ರಮ ಇಬ್ಬರಿಗೂ ಒಂದೇ. ಇಷ್ಟು ವೈಶ್ವಾನರನ ಚಿಂತನೆ ಉದರದಲ್ಲಿ ಮಾಡಿ ಆತನ ಪೂರ್ವ ದಕ್ಷಿಣ ಪಶ್ಚಿಮ ಉತ್ತರ ಊರ್ಧ್ವ ಐದು ದಿಕ್ಕುಗಳಲ್ಲಿ ದ್ವಾರಗಳಿವೆ, ಅಲ್ಲಿ ದ್ವಾರ ಪಾಲಕರನ್ನು ಚಿಂತನೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಪೂರ್ವ ದ್ವಾರದಲ್ಲಿ ಯಾರಿದ್ದಾರೆ ಅಂದರೆ, ಪ್ರಾಣಾದಿ ಅಭಿಮಾನಿ ತ್ರಿರೂಪ ಸೂರ್ಯ, ಮೂರು ರೂಪದಿಂದ ಇರುವ ಸೂರ್ಯ ಪೂರ್ವ ದಿಕ್ಕಿನ ಬಾಗಿಲಿಗೆ ಅಭಿಮಾನಿ. ಇವೆಲ್ಲವೂ ಚಿಂತನೆ ಮಾಡಬೇಕು. ನಂತರ ಪಶ್ಚಿಮ ದ್ವಾರ ಅಂದರೆ ಇದು ಎಲ್ಲಿದೆ ಅಂತ ಸರಿಯಾದ ಕಲ್ಪನೆ ಬರಬೇಕಾದರೆ, ಹೊಟ್ಟೆಯ ಮಧ್ಯದಲ್ಲಿ ವೈಶ್ವಾನರಾಜ್ಞಿ, ನಾವು ಹೇಗೆ ಮುಖ ಮಾಡಿದ್ದೇವೋ ಹಾಗೆ ಒಳಗೆ ಇದೇ ಮುಖವಾಗಿದ್ದಾನೆ. ಆತನ ಮುಂಭಾಗ ಪೂರ್ವ, ಆತನ ಹಿಂಭಾಗ ಪಶ್ಚಿಮ, ಬಲಭಾಗ ದಕ್ಷಿಣ, ಎಡಭಾಗ ಉತ್ತರ, ಮೇಲ್ಭಾಗ ಊರ್ಧ್ವ ಅಂತ ಒಟ್ಟಾರೆ ಐದು ದಿಕ್ಕುಗಳಲ್ಲಿ ಬಾಗಿಲು. ಆ ಐದು ದಿಕ್ಕುಗಳಲ್ಲಿ ಬಾಗಿಲು ಅಂತ ಹೇಳುವಾಗ ಮೇಲ್ಭಾಗದ ಬಾಗಿಲು ಹೇಗಿದೆ ಅಂತ ಮತ್ತು ಪ್ರಶ್ನೆ. ಮೇಲ್ಭಾಗದ ಬಾಗಿಲು, ನಾವು ಈಗ ಮೆಟ್ಟಲು ಏರಿಕೊಂಡು ಪಾವಟಿಗೆ ಏರಿ ಹೋದರೆ ಬಾಗಿಲು ಹೀಗೆ ತೆರೆಯುತ್ತೆ, ಆದರೆ ಕೆಲವು ಕಡೆ ಬಾಗಿಲು ಹೀಗೂ ತೆರೆಯುತ್ತೆ. ಹಿಂದಿನ ಕಾಲದಲ್ಲೆಲ್ಲ ಮರದ ಪಾವಟಿಗೆ ಮೇಲಕ್ಕೆ ಏರಿ ಹೋದರೆ ದ್ವಾರ ಹೀಗೆ ತೆಗೀತಾ ಇದ್ರು, ಹೀಗೆ ತೆಗೆದು ಅದಕ್ಕೆ ಒಂದು ಕೊಂಡಿ ಹಾಕಿ ಇಡ್ತಾ ಇದ್ರು. ಈಗ ಸಂಶಯ ಬರುತ್ತೆ, ಹೀಗೆ ತೆಗೆಯುತ್ತೋ ಬಾಗಲು, ಹೀಗೆ ಮಾಮೂಲು ಇದೇ ದ್ವಾರವೋ ಅಂತ. ಆದರೆ ಹಿಂದಿನ ಕಾಲದ ಚಿಂತನಾ ಕ್ರಮ ಬಂದದ್ದು ಹೀಗೆ ಊರ್ಧ್ವಮುಖವಾಗಿ ಬಾಗಿಲು ತೆಗೆದುಕೊಳ್ಳುತ್ತೆ. ಇದು ದಾಸರಾಯರು ಕೊಟ್ಟಿರತಕ್ಕಂಥ ಮತ್ತು ಶಾಸ್ತ್ರದಲ್ಲಿ ಕೊಟ್ಟಿರತಕ್ಕಂಥ ಕ್ರಮ. ಇದೇ ಬಾಗಿಲು ನಿಮಗೆ ಸರಿಯಾಗಿ, ಶರೀರವು ರಥವೆಂದು ಕಲ್ಪನಾ, ರಥಗಳು ಎರಡು, ಒಂದು ಚಂದ್ರರಥ ಒಂದು ಸೂರ್ಯರಥ ಅಂತ ಎರಡು ರಥಗಳು. ಪ್ರಾಕಾರದ ಒಳಗೆ ಸುತ್ತಾಡುವ ರಥ ಚಂದ್ರರಥ, ಪ್ರಾಕಾರದ ಹೊರಗೆ ಸುತ್ತಾಡುವ ರಥ ಸೂರ್ಯರಥ. ಸೂರ್ಯರಥ ಅಂದರೆ ಉಡುಪಿಯಲ್ಲಿ ಕೃಷ್ಣದೇವರ ರಥ ಇದೆ, ಏನು ಪತಾಕಗಳಿಂದ ಕೂಡಿರತಕ್ಕಂಥದ್ದು, ಅದು ಮಾಡುವಾಗ ಒಳಗೆ ದ್ವಾರ ಹೀಗೆ ತೆಗೆದುಕೊಳ್ಳುತ್ತೆ. ಆ ರೀತಿಯಲ್ಲಿ ಐದು ದ್ವಾರಗಳು, ಅದರಲ್ಲಿ ಪೂರ್ವ ದ್ವಾರದಲ್ಲಿ ಇರತಕ್ಕಂಥವರು ತ್ರಿರೂಪ ಸೂರ್ಯ, ಮೂರು ರೂಪದಿಂದ ಇರುವಂಥ ಸೂರ್ಯ ಪ್ರಾಣಾದಿ ಅಭಿಮಾನಿ. ಪಶ್ಚಿಮ ದ್ವಾರಕ್ಕೆ ಯಾರು ಅಭಿಮಾನಿ ಅಂದರೆ ಅಪಾನಾದಿ ಅಭಿಮಾನಿ, ಅಪಾನ ವಾಯುಗೆ ಅಭಿಮಾನಿಯಾದ ತ್ರಿರೂಪಿಯಾದ ಅಗ್ನಿ, ಮೂರು ರೂಪನಾದಂಥ ಅಗ್ನಿ ಅಲ್ಲಿ ನಿಂತಿದ್ದಾರೆ. ದಕ್ಷಿಣ ದ್ವಾರಪ ವ್ಯಾನಾಭಿಮಾನಿ ತ್ರಿರೂಪಶ್ಚಂದ್ರ, ದಕ್ಷಿಣ ದ್ವಾರದಲ್ಲಿ ವ್ಯಾನಾಭಿಮಾನಿಯಾಗಿರತಕ್ಕಂಥ ಮೂರು ರೂಪದ ಚಂದ್ರ, ಊರ್ಧ್ವದ್ವಾರದಲ್ಲಿ ಉದಾನಾಭಿಮಾನಿ ತ್ರಿರೂಪೋ ಮುಖ್ಯವಾಯು. ಊರ್ಧ್ವದ್ವಾರದಲ್ಲಿ ಯಾರು ಇರುವುದು ಅಂದರೆ ಮೂರು ರೂಪದ ಮುಖ್ಯವಾಯು ಉದಾನಾಭಿಮಾನಿ. ನಂತರ ಉತ್ತರ ದ್ವಾರದಲ್ಲಿ ಸಮಾನಾಭಿಮಾನಿ ತ್ರಿರೂಪ ಇಂದ್ರ, ಮೂರು ರೂಪದ ಇಂದ್ರ. ಪೂರ್ವದಲ್ಲಿ ಸೂರ್ಯ, ಪಶ್ಚಿಮದಲ್ಲಿ ಅಗ್ನಿ, ದಕ್ಷಿಣದಲ್ಲಿ ಚಂದ್ರ, ಉತ್ತರದಲ್ಲಿ ಇಂದ್ರ, ಮಧ್ಯದಲ್ಲಿ ಮುಖ್ಯ ಪ್ರಾಣ. ಇಷ್ಟೂ ಆಯಿತು. ಇಷ್ಟು ಮಾತ್ರ ಇದ್ದಾರೆ, ಇನ್ಯಾರಿದ್ದಾರೆ ಅಂದರೆ ಹೇಳುತ್ತಾರೆ, ಶ್ರೀ ಪ್ರಾಣ ಭಾರತ್ಯಸ್ತು ಸರ್ವದ್ವಾರೇಶು ಅವಿಶೇಷೇಣ ದ್ವಾರಪಾಹ. ಎಲ್ಲ ದ್ವಾರಗಳಲ್ಲೂ ಲಕ್ಷ್ಮೀದೇವಿ, ಮುಖ್ಯ ಪ್ರಾಣ ಭಾರತಿ, ಎಲ್ಲರೂ ಎಲ್ಲ ಕಡೆ ನಿಂತಿದ್ದಾರೆ. ನಂತರ ಹೇಳುತ್ತಾರೆ, ತತಃ ಪ್ರಾಣಾಯ ಸ್ವಾಹ ಇತ್ಯಾದಿ ಮಂತ್ರೈ ಪಂಚ ಪ್ರಾಣಾಹುತೀ ದದ್ಯಾತ್. ನಂತರ ಪ್ರಾಣಾಯ ಸ್ವಾಹ ಅಂತ ಐದು ಮಂತ್ರಗಳಿಂದ ಐದು ಆಹುತಿಗಳನ್ನು ಕೊಡಬೇಕು. ಅಲ್ಲಿ ಪ್ರಾಣಾಯ ಸ್ವಾಹ ಅಂತ ಕೊಡತಕ್ಕಂಥ ಪ್ರಥಮಾಹುತ್ಯ ಒಂದು ಮೊದಲನೇ ಆಹುತಿಯಿಂದ ಏನಾಗುತ್ತೆ ಅಂದರೆ ಪ್ರಥಮಂ ಪ್ರಾಣವಾಯು ಅಭಿಮಾನಿ ಸೂರ್ಯಸ್ತೃಪ್ಯತಿ. ಸೂರ್ಯನ ಮೂರು ರೂಪಗಳು, ಪ್ರಾಣವಾಯುವಿಗೆ ಅಭಿಮಾನಿಯಾದ ಸೂರ್ಯ ರೂಪ ಒಂದು. ನಂತರ ತತಃ ಚಕ್ಷುರಭಿಮಾನಿ, ಚಕ್ಷುಸ್ಸಿನಲ್ಲಿ ಸೂರ್ಯ ಇದ್ದಾನೆ, ಚಕ್ಷುಸ್ಸಿಗೆ ಅಭಿಮಾನಿಯಾದ ಸೂರ್ಯ ರೂಪ ತೃಪ್ತಿಯಾಗುತ್ತೆ. ತತಃ ಮಂಡಲಾಭಿಮಾನಿ ಸೂರ್ಯ, ಮಂಡಲಕ್ಕೆ, ಯಾವ ಮಂಡಲ, ಸೂರ್ಯ ಮಂಡಲ ಎಲ್ಲೆಲ್ಲಿದೆ, ನಮ್ಮ ಹೃದಯದಲ್ಲೂ ಇದೆ, ಹೊರಗಡೆ ಸೂರ್ಯ ಮಂಡಲದಲ್ಲೂ ಇದೆ. ಆದ್ದರಿಂದ ಎರಡೂ ಕಡೆ ಇರತಕ್ಕಂಥ ಮಂಡಲಾಭಿಮಾನಿ ಸೂರ್ಯ ತೃಪ್ತನಾಗ್ತಾನೆ. ನಂತರ ವಿಶೇಷವಾಗಿ ಒಂದೊಂದು ಬಾಗಿಲಲ್ಲಿ ಇರುವ ಭಾರತೀ ದೇವಿಗೆ ಒಂದೊಂದು ಹೆಸರಿದೆ. ಅಲ್ಲಿ ಹೇಳ್ತಾ ಇದ್ದಾರೆ, ತ್ರಿರೂಪ ಸೂರ್ಯ ತೃಪ್ತನಂತರಂ ದ್ಯುನಾಮ್ನಿ ಭಾರತಿ ತೃಪ್ತಿ. ದ್ಯುನಾಮಕಳಾದಂಥ ಭಾರತೀ ದೇವಿಗೆ ತೃಪ್ತಿ, ನಂತರ ಮುಖ್ಯ ಪ್ರಾಣ, ನಂತರ ಲಕ್ಷ್ಮೀದೇವಿ, ನಂತರ ತತ್ಪತಿ ಚಿದಾನಂದ ಸ್ವರೂಪ ವೈಶ್ವಾನರ ಮೂರ್ತಿ ನಾರಾಯಣ ತೃಪ್ತಿ, ನಂತರ ಆ ಲಕ್ಷ್ಮೀಪತಿಯಾಗಿರತಕ್ಕಂಥ ವೈಶ್ವಾನರನ ತೃಪ್ತಿ. ಇಲ್ಲಿ ಸಂಶಯ ಬರುತ್ತೆ, ದೇವರು ಮೊದಲು ತೃಪ್ತರಾಗಿ ನಂತರ ಎಲ್ಲರೂ ತೃಪ್ತರಾಗಬೇಕು. ಇಲ್ಲಿ ಹೇಳಿದ್ದು ಮೊದಲು ಇವರೆಲ್ಲ ತೃಪ್ತರಾಗಿ ಕೊನೆಗೆ ದೇವರು ತೃಪ್ತಿ ಅಂತ ಹೇಳ್ತಾ ಇದ್ದೀರಲ್ಲ, ಇದು ಹೇಗೆ ಕ್ರಮ ಅಂತ ಸಂಶಯ ಬಂದರೆ, ತೃಪ್ತಿ ಶಬ್ದಕ್ಕೆ ಇಲ್ಲಿ ಅರ್ಥ ನೋಡಿ, ಒಂದು ಗಂಟೆ ಆಗಿರುತ್ತೆ, ಎಲೆ ಹಾಕಿರಲ್ಲ, ಎಲೆ ಹಾಕಿದ ಮೇಲೆ ಇನ್ನೊಂದು ಗಂಟೆ ಆಗಿರುತ್ತೆ, ಏನೂ ಬಡಿಸಿರಲ್ಲ, ಕಾಯ್ತಾ ಇರ್ತೇವೆ, ಒಂದಿಷ್ಟು ಉಪ್ಪು ಬಿದ್ದರೆ ಸಾಕು ತೃಪ್ತಿ ಎಲ್ಲರಿಗೂ, ಶುರು ಆಯ್ತಪ್ಪ ಬಡಿಸೋದು ಅಂತ. ಇನ್ನು ಊಟವೇ ಮಾಡಲಿಲ್ಲ, ಎಲೆಯಲ್ಲಿ ಅನ್ನ ಹಾಕಿದರೆ ತೃಪ್ತಿ, ಹಾಗೆ ಅವರಿಗೆ ಕೊಟ್ಟರೆ ತೃಪ್ತಿ, ಅದನ್ನು ಭಗವಂತನಿಗೆ ಕೊಟ್ಟ ಮೇಲೆ ಭಗವಂತ ಸ್ವೀಕಾರ ಮಾಡಿ ಅವರವರ ರಸಗಳನ್ನು ಅವರವರಿಗೆ ಕೊಡುವುದೇ ಇಲ್ಲಿ ತೃಪ್ತಿ ಶಬ್ದಕ್ಕೆ ಅರ್ಥ. ನಂತರ ಅಪಾನಾಯಸ್ವಾಹ ಅಂತ ಕೊಡುವಂಥ ಆ ಮಂತ್ರದಿಂದ, ಆಹುತಿಯಿಂದ ಪಶ್ಚಿಮ ದ್ವಾರದಲ್ಲಿ ಇರತಕ್ಕಂಥ ಅಗ್ನಿ ತೃಪ್ತರಾಗ್ತಾರೆ. ಅಲ್ಲಿ ಮೊದಲು ಅಪಾನವಾಯು ಅಭಿಮಾನಿ ಅಗ್ನಿ ಮೊದಲು ತೃಪ್ತಿ, ನಂತರ ವಾಕ್ ಅಭಿಮಾನಿ ಅಗ್ನಿ, ನಂತರ ಮಂಡಲಾಭಿಮಾನಿ ಅಗ್ನಿ. ಹೃದಯದಲ್ಲೂ ಅಗ್ನಿಮಂಡಲ ಇದೆ, ಹೊರಗೂ ಅಗ್ನಿಮಂಡಲ, ಎರಡೂ ಅಗ್ನಿಮಂಡಲದ ಅಭಿಮಾನಿ ಸೂರ್ಯನ ತೃಪ್ತಿಯಾಗುತ್ತೆ. ನಂತರ ಅಲ್ಲಿ ಹೇಳ್ತಾ ಇದ್ದಾರೆ, ವಿಶೇಷವಾಗಿ ಲಕ್ಷ್ಮೀ ಅಭಿಮನ್ಯಮಾನ ಧರಾ ತೃಪ್ತಿ, ಧರಾದೇವಿ ಇದ್ದಾಳೆ, ಧರಾದೇವಿಯ ತೃಪ್ತಿ. ನಂತರ ಆಕಾಶಾಭಿಮಾನಿ, ಆಕಾಶ ನಾಮಕಳಾಗಿರತಕ್ಕಂಥ ಭಾರತೀ ದೇವಿಯ ತೃಪ್ತಿ. ನಂತರ ಮುಖ್ಯ ಪ್ರಾಣನ ತೃಪ್ತಿ. ನಂತರ ಲಕ್ಷ್ಮೀಪತಿ ಚಿದಾನಂದ ಸ್ವರೂಪನಾದ ನಾರಾಯಣನ ತೃಪ್ತಿ. ಇಲ್ಲಿ ಚಿದಾನಂದ ಸ್ವರೂಪ ಅಂತ ಹೆಜ್ಜೆ ಹೆಜ್ಜೆಗೂ ಅವರು ಶಬ್ದ ಹಾಕ್ತಾ ಇದ್ದಾರೆ. ಅರ್ಥಾತ್ ಏನದು ಅಂದರೆ, ನಾವೇನೋ ಇಷ್ಟು ಕಷ್ಟಪಟ್ಟು ಚಿಂತನೆ ಮಾಡಿ ಒಂದಿಷ್ಟು ಆಹುತಿ ಕೊಟ್ಟ ಕೂಡಲೇ ದೇವರಿಗೆ ಏನೋ ಕೊಟ್ಟು ಬಿಟ್ಟೆವು ಅಂತ ನಮಗೆ ಸಂತೋಷ, ದೇವರಿಗೇನೂ ಬೇಕಾಗಿಲ್ಲ ನಮ್ಮಿಂದ ಅಂತ ತಲೆಯಲ್ಲಿ ಸದಾ ಇರಲಿ. ಇಲ್ಲದಿದ್ದರೆ ಏನಾಗುತ್ತೆ ನಮ್ಮ ಪಾಡು ಅಂದರೆ, ದೇವರಿಗೆ ನಾವು ಕೊಟ್ಟದ್ದು ಏನೋ ಕೊಟ್ಟವು ಅಂತ ಸಂತೋಷ ಪಟ್ಟರೆ, ಹಿಂದೆ ಒಬ್ಬರು ಹಾಗೆ ಮಾಡಿದ್ರು. ಯಾರು? ಗಾಂಧಾರಿ ದೇವಿ. ವೇದವ್ಯಾಸರು ಬಂದರು. ವೇದವ್ಯಾಸರು, ಅಮ್ಮ ಬಡಿಸ್ತೀಯ, ಹಸಿವೆ ಆಗಿದೆ ಅಂದರು. ಒಳ್ಳೆ ಅಡಿಗೆ ಮಾಡಿ ಬಡಿಸಿದ್ಲು, ಹೊಟ್ಟೆ ತುಂಬ ಬಡಿಸಿದ್ಲು, ಔತಣ ಕೊಟ್ಲು. ದೊಡ್ಡ ಭಗವಂತನಿಗೆ ಔತಣ ಕೊಟ್ಟಾಗ ವರ ಕೇಳಲ್ವೋ? ವರ ಕೇಳು ಅಂತ ಹೇಳಿದ. 100 ಮಕ್ಕಳನ್ನು ಕೊಡು ಅಂತ ಕೇಳಿದ್ದು. ತಥಾಸ್ತು ಅಂತ ಕೊಟ್ಟರು. 100 ಜನ ಮಕ್ಕಳಾದರು. ಎಂಥ ಮಕ್ಕಳಾದರು? ದುರ್ಯೋಧನಾದಿಗಳಾದರು. ಅಲ್ಲ, ವೇದವ್ಯಾಸರಂಥ ಸ್ವಾಮಿಗೆ ಊಟಕ್ಕೆ ಹಾಕಿದರೆ ಇಂಥ ಮಕ್ಕಳು ಹುಟ್ಟೋದು ಅಂದರೆ ಆಚಾರ್ಯರು ಹೇಳ್ತಾರೆ, ಚೂರು ವ್ಯತ್ಯಾಸ ಆಯಿತು. ಹಸಿವೆ ಇಲ್ಲದ ದೇವರಿಗೆ ಹಸಿವೆ ಇದೆ, ನಾನು ಕೊಟ್ಟ ಅನ್ನದಿಂದ ತೃಪ್ತಿ ಆಯಿತು ಅಂತ ತಿಳ್ಕೊಂಡ್ಲಲ್ಲ, ಹಸಿವೆ ಹೋಯಿತು ಅಂತ ತಿಳಿದಲ್ಲ. ದೋಷ ಇಲ್ಲದ ಸ್ವಾಮಿಗೆ ದೋಷದ ಅಂಟು ಕೊಟ್ಟದ್ದಕ್ಕೆ ದುಷ್ಟರಾದ ಮಕ್ಕಳು ಬಂದರು. ಮತ್ತೆ ನಮ್ಮ ಪಾಡೇನು? ರಾಯರಿಗೆ ಒಂದು 100 ಲೀಟರ್ 100 ಲೀಟರ್ ಮಾಡಿಸಿದರೆ 1000 ಜನಕ್ಕೆ ಹೇಳಿಕೊಳ್ಳದಿದ್ದರೆ ಹೊಟ್ಟೆಯಲ್ಲಿ ಸಂಕಟವೇ ಸಂಕಟ. ಎಲ್ಲರೂ ಹೇಳ್ಕೊಂಡು ನಾವು ಮಾಡಿಸಿದವು ನಾವು ಮಾಡಿಸಿದವು, ರಾಯರಿಗೇನೋ ಕೊಟ್ಟಂತೆ. ಮತ್ತೆ ಇದರ ಗತಿ ಏನು? ಅದಕ್ಕೆ ಎಚ್ಚರ ಕೊಡತಾ ಇದ್ದಾರೆ. ದೇವರಿಗೆ ನಾವು ಕೊಟ್ಟಾಗ ದೇವರಿಗೆ ಕೊಟ್ಟದ್ದು ಹೇಗಿರುತ್ತೆ, ತಲೆಯಲ್ಲಿ ಕಲ್ಪನೆ ಹೇಗಿರಲಿ ಅಂದರೆ, ಕಬ್ಬಿನ ರಸ ತೆಗೆದ ಮೇಲೆ ಸಿಪ್ಪೆ ಇರುತ್ತಲ್ಲ, ಅದರನ್ನು ಬಂಗಾರದ ತಟ್ಟೆಯಲ್ಲಿಟ್ಟು ನಮ್ಮ ಮುಂದೆ ಇಟ್ಟು ಎಷ್ಟು ಉಪಚಾರ ಮಾಡಿದರೆ ತಿನ್ನಲಿಕ್ಕಾಗುತ್ತೋ? ಯಾರೂ ತಿನ್ನಲಿಕ್ಕಾಗಲ್ಲ. ಅದೇ ರೀತಿ ಸ್ವಾಮಿಯ ಮುಂದೆ ನಾವಿಡುವ ಪದಾರ್ಥ ಸಿಪ್ಪೆ ಆತನಿಗೆ ಬೇಕೇ ಇಲ್ಲ. ಆದರೆ ಅಲ್ಲಿ ಭಕ್ತಿಯನ್ನು ಮಾತ್ರ, ತನ್ನ ಸ್ವಾಖ್ಯ ರಸವನ್ನು ಮಾತ್ರ ಸ್ವಾಮಿ ಸ್ವೀಕಾರ ಮಾಡುತ್ತಾನೆ ಅಷ್ಟೇ ಹೊರತು ಪದಾರ್ಥ ಸ್ವಾಮಿಗೆ ಬೇಕಾಗಿಲ್ಲ. ಆದ ಕಾರಣ ಚಿದಾನಂದ ಸ್ವರೂಪ ಅಂತ ಹೇಳ್ತಾ ಇದ್ದಾರೆ. ನಂತರ 3ನೇ ಆಹುತಿ ವ್ಯಾನಾಯ ಸ್ವಾಹ ಅಂತ ಕೊಟ್ಟರೆ, ಅದರಿಂದ ದಕ್ಷಿಣ ದ್ವಾರಪಾಲಕನಾಗಿರತಕ್ಕಂಥ 3 ರೂಪದ ಚಂದ್ರ ತೃಪ್ತನಾಗ್ತಾ ಇದ್ದಾನೆ. ಮೊದಲು ವ್ಯಾನವಾಯು ಅಭಿಮಾನಿ ಚಂದ್ರ, ನಂತರ ಶ್ರೋತ್ರಾಭಿಮಾನಿ ಕಿವಿಗೆ ಅಭಿಮಾನಿ ಚಂದ್ರ, 3ನೆಯದು ಮಂಡಲಾಭಿಮಾನಿ ಚಂದ್ರ. ನಮ್ಮ ಹೃದಯದಲ್ಲೂ ಚಂದ್ರ ಮಂಡಲ ಇದೆ, ಹೊರಗೂ ಚಂದ್ರ ಮಂಡಲ ಇದೆ. ಅದಕ್ಕೆ ಹೇಳುತ್ತಾರೆ ನಮ್ಮ ಹೃದಯ ಕಮಲ ಆನ್ಮಿಕ ಮಂಜರಿಯಲ್ಲಿ ಕೊಟ್ಟಿರ್ತಾರೆ, ಪ್ರತಿಮಾದಲ್ಲಿ ದೇವರ ಆವಾಹನೆ ಮಾಡಬೇಕು ಅಂದರೆ ಓಂಕಾರದಿಂದ ಹೃದಯ ಕಮಲ ಕಳಮುಖವಾಗಿರುತ್ತೆ, ಓಂಕಾರದಿಂದ ಮೇಲ್ಮುಖ ಮಾಡಿ ಆ ಓಂಕಾರದಿಂದ ಅರಳಿಸಿ, ಅರಳಿಸಿದರೆ ಒಳಗೆ ನೋಡಿದರೆ ಒಳಗೆ ಇಷ್ಟು ಮಂಡಲಗಳಿವೆ, ಆ ಮಂಡಲಗಳ ಮೇಲೆ ತುಂಬ ವಿಶಾಲ ಪ್ರದೇಶ ಇದೆ. ಶೇಷದಾಸರು ಹೇಳುತ್ತಾರೆ ಅಲ್ಲಿ ವಿಶಾಲ ಪ್ರದೇಶ ಉಂಟು. ಅಲ್ಲಿ ಏನಿದೆ ಹೇಳುತ್ತಾರೆ, 100 ಕಂಬದ ತೇರು, ಒಂದು ಕಡಿಮೆ ಇಲ್ಲ, 100 ಕಂಬದ ತೇರು ಅಲ್ಲಿದೆ ಅಂತೆ ನಮ್ಮ ಹೃದಯದಲ್ಲಿ. 100 ಕಂಬದ ತೇರು, ಮುತ್ತಿನ ಗೊಂಚಲ, ಚಿನ್ನದ ದಾಮ, ಘಂಟಾನಾದದಿಂದೆಸಗುತ್ತಿದೆ. ಯಾರಿರೋದಲ್ಲಿ? ಅದ್ಭುತ ಮಹಿಮ ಪ್ರಜ್ಞ ನಾಮಕ ತಾನು ವಿಧಿ ಭವಾದಿಗಳಿಂದ ಪೂಜೆಗೊಳ್ಳುತ್ತಾ ಅಂತ ಹೇಳುತ್ತಾರೆ. ಆ ರೀತಿಯಾಗಿ ಒಳಗೆ ರಥದಲ್ಲಿ ಸ್ವಾಮಿ ಕೂತಿದ್ದಾನೆ. ಅದಕ್ಕೆ ದಾಸರು ಹೇಳುತ್ತಾರೆ ರಥದಲ್ಲಿ ಸ್ವಾಮಿ ಇದ್ದಾನೆ, ಬರ್ತಾ ಇಲ್ಲ. ದಾಸರನ್ನ ಹಾಡು ಹೇಳಲಿಕ್ಕೆ ಹೇಳಿದರೆ ಹೇಳಿದರು, ರಥದಿಂದ ರಥಕ್ಕೆ ಬಾರಯ್ಯ ಹರಿಯೇ ಅಂದರು. ಯಾವ ರಥದಿಂದ ಯಾವ ರಥ ಇರೋದು? ಒಂದೇ ರಥ, ಹೊರಗೆ ಹೇಳಿದ್ದು ಈ ರಥದಿಂದ ಈ ರಥಕ್ಕೆ ಬಾರಯ್ಯ ಹರಿಯೇ ಅಂತ ಕೂಗಿದಾಗ ಸ್ವಾಮಿ ಹೊರಟು ಬಂದ. ಆ ರೀತಿಯಲ್ಲಿ ಇಲ್ಲಿ ಮಂಡಲ ಚಂದ್ರ ಮಂಡಲ ಅಭಿಮಾನಿ ಚಂದ್ರ ತೃಪ್ತನಾಗ್ತಾನೆ. ನಂತರ ಕ್ರಮೇಣ ತ್ರಿರೂಪ ಚಂದ್ರ ತೃಪ್ತಿಯಾದ ಮೇಲೆ ದಿಂಗ್ನಾಮಕಳಾದಂಥ ಭಾರತೀ ದೇವಿಯ ತೃಪ್ತಿ, ನಂತರ ಮುಖ್ಯಪ್ರಾಣ, ನಂತರ ಲಕ್ಷ್ಮೀಪತಿ ನಾರಾಯಣನ ತೃಪ್ತಿ, ನಂತರ ಉದಾನಾಯ ಸ್ವಾಹ ಅಂತ ಕೊಡುವ ಆಹುತಿ, ಅದರಿಂದ ನಾಲ್ಕನೇ ಆಹುತಿಯಿಂದ ಊರ್ಧ್ವದ್ವಾರ ಅಭಿಮಾನಿಯಾಗಿರತಕ್ಕಂಥ ಭಾರತೀಪತಿ ಮುಖ್ಯಪ್ರಾಣ ತೃಪ್ತಿ. ಅದರಲ್ಲೂ ಮೊದಲು ಉದಾನ ವಾಯು ಅಭಿಮಾನಿ ಮುಖ್ಯಪ್ರಾಣ ತೃಪ್ತಿ, ನಂತರ ಭೂತವಾಯು ಅಭಿಮಾನಿ ಮುಖ್ಯಪ್ರಾಣ ತೃಪ್ತಿ, ನಂತರ ಆಕಾಶಾಭಿಮಾನಿ ಮುಖ್ಯಪ್ರಾಣ ತೃಪ್ತಿ, ನಂತರ ಲಕ್ಷ್ಮೀಪತಿ ನಾರಾಯಣನ ತೃಪ್ತಿ. ಇದು ಊರ್ಧ್ವದ್ವಾರದಲ್ಲಿರತಕ್ಕಂಥ ಚರ್ಯ. ನಂತರ ಸಮಾನಾಯ ಸ್ವಾಹ ಅಂತ ಕೊಡತಕ್ಕಂಥ ಐದನೇ ಆಹುತಿಯಿಂದ ಉತ್ತರ ದ್ವಾರದಲ್ಲಿರತಕ್ಕಂಥ ಇಂದ್ರ, ಮೂರು ರೂಪದ ಇಂದ್ರನ ತೃಪ್ತಿ. ಅದರಲ್ಲೂ ಮೊದಲನೆಯ ಇಂದ್ರ ರೂಪ ಯಾವುದು ಅಂದರೆ ಸಮಾನ ವಾಯುವಿನ ಅಭಿಮಾನಿಯಾದ ಇಂದ್ರ ರೂಪ, ಎರಡನೆಯದು ಮನೋಭಿಮಾನಿಯಾದ ಇಂದ್ರ ರೂಪ, ಮೂರನೆಯದು ಪರ್ಜನ್ಯಾಭಿಮಾನಿಯಾದ ಇಂದ್ರ ರೂಪ. ಮೂರು ಇಂದ್ರ ರೂಪಗಳ ತೃಪ್ತಿ ಆದ ಮೇಲೆ ಭಾರತೀ ದೇವಿಯ ಇನ್ನೊಂದು ಬೇರೆ ಹೆಸರು ಬರ್ತಾ ಇದೆ, ವಿದ್ಯುನ್ನಾಮಕಳಾದ ಭಾರತೀ ದೇವಿಯ ತೃಪ್ತಿ, ನಂತರ ಮುಖ್ಯಪ್ರಾಣ, ನಂತರ ಲಕ್ಷ್ಮೀಪತಿ ನಾರಾಯಣನ ತೃಪ್ತಿ ಅಂತ. ಇಷ್ಟು ಐದು ಆಹುತಿಗಳಿಂದ ಐದು ದ್ವಾರಗಳಲ್ಲಿ ಇರುವ ಯಾರ್ಯಾರು ತೃಪ್ತರಾಗ್ತಾರೆ, ಭಗವಂತನ ಯಾವ ರೂಪ ತೃಪ್ತಿಯಾಗುತ್ತೆ, ಇಷ್ಟೆಲ್ಲ ತಿಳಿಸಿಕೊಟ್ಟು ಮುಂದೆ ಹೇಳುತ್ತಾರೆ. ಈ ರೀತಿ ಆಹುತಿಗಳನ್ನು ಕೊಟ್ಟರೆ ಶರೀರೇ ದ್ವಾಸಪ್ತತಿ ಸಹಸ್ರ ನಾಡಿ ಸಂಸ್ಥಿತಾನಿ ತದನ್ಯಾನಿ ಚ ಸರ್ವಾಣಿ ಭಗವದ್ ರೂಪಾಣಿ ತೃಪ್ಯಂತಿ. 72,000 ನಾಡಿಗಳಲ್ಲಿರುವ ದೇವರ ರೂಪಗಳು, ಎಲ್ಲ ಶರೀರದಲ್ಲಿರುವ ಎಲ್ಲ ರೂಪಗಳು. ಸ್ವಲ್ಪ ಪರಿಚಯ ಬೇಕು. ಎಲ್ಲ ರೂಪಗಳು ಅಂತ ಸಾರ ಸಗಟಾಗಿ ಹೇಳಿಬಿಟ್ರೆ ಅಷ್ಟು ನಮಗೆ ತಲೆಗೆ ಬರಲ್ಲ, ಸ್ವಲ್ಪ ವಿಸ್ತಾರ ಮಾಡಬೇಕಾಗುತ್ತೆ. ಅದು ಷೋಡಶಿಯಲ್ಲಿ ವಿಸ್ತಾರ ಮಾಡುತ್ತಾರೆ. ದೇವರ ರೂಪಗಳು ಎಷ್ಟು ಅಂದರೆ ನಾಲ್ಕು ರೀತಿಯಾಗಿವೆ: ಧಾರಕ ರೂಪಗಳು, ಪೋಷಕ ರೂಪಗಳು, ಚೇಷ್ಟಕ ರೂಪಗಳು, ಪ್ರೇರಕ ರೂಪಗಳು ಅಂತ ದೇವರ ರೂಪಗಳ ವಿಂಗಡಣೆ. ಇಡೀ ಒಂದು ನಾಡಿ ಇದ್ದರೆ ನಾಡಿಯ ಆಕಾರದಲ್ಲೇ ಇದ್ದು ನಾಡಿಯನ್ನು ಧಾರಣೆ ಮಾಡುವ ರೂಪಗಳು, ಆ ನಾಡಿಯಲ್ಲಿ ಕಣ ಕಣದಲ್ಲಿ ನಿಂತು ಪೋಷಣೆ ಮಾಡುವ, ನಾಡಿಯನ್ನು ಪೋಷಣೆ ಮಾಡುವ ರೂಪಗಳು, ಆ ನಾಡಿಯನ್ನು ಸ್ಪಂದನೆ ಮಾಡಿಸುವ ರೂಪಗಳು, ನಂತರ ನಾಡಿಯ ದ್ವಾರ ಕೆಲಸ ಮಾಡಿಸುವ ರೂಪಗಳು, ಇಷ್ಟು ನಾಲ್ಕು ರೀತಿಯಾದ ರೂಪಗಳು ನಿಂತಿವೆ. ಅಂಥ ನಾಲ್ಕು ರೀತಿಯಾದ ರೂಪಗಳು ನಮ್ಮ ಶರೀರದಲ್ಲಿ ಅಸಂಖ್ಯಾತವಾಗಿವೆ. ಅದಕ್ಕೆ ದಾಸರು ಒಂದು ಮಾತು ಹೇಳುತ್ತಾರೆ: ಮನಬಂದ ತೆರದಲ್ಲಿ ಚಿಂತಿಸು, ಇದಕ್ಕನು ಮಾನವಿನಿತಿಲ್ಲ. ಏನದು ಮನಬಂದ ತೆರದಲ್ಲಿ ಅಂದರೆ ನಮ್ಮ ಖುಷಿ ಬಂದಂತೆ ಅಂತ ಅರ್ಥ ಅಲ್ಲ. ಶಾಸ್ತ್ರ ಬಿಡದೆ, ಆಚಾರ್ಯರು ತೋರಿದ ಮಾರ್ಗ ಬಿಡದೆ ಎಷ್ಟು ಬೇಕಾದರೂ ಚಿಂತನೆ ಮಾಡಯ್ಯ ಅಂದ್ರು. ನಾನು ಊಟ ಮಾಡತಾ ಇದ್ದೇನೆ, ನನ್ನೊಳಗೆ ದೇವರಿದ್ದಾರೆ, ಆತ ತೃಪ್ತರಾಗಲಿ ಅಂತ ಹೇಳುವುದು ಮೊದಲನೇ ಹಂತ. ಎರಡನೇ ಹಂತ, ನನ್ನೊಳಗೆ 72,000 ನಾಡಿಗಳಿವೆ, ಇಲ್ಲಿ ಎಲ್ಲ ದೇವತೆಗಳು ನಿಂತಿದ್ದಾರೆ, ಅವರಿಗೆ ಅವರ ಒಳಗಿರುವ ದೇವರು ಪ್ರೀತರಾಗಲಿ ಅಂತ ಕೊಡುವುದು ಎರಡನೇ ಹಂತ. ಮೂರನೇ ಹಂತ, 72,000 ನಾಡಿಗಳೇ ಅಲ್ಲ, 72,000 ನಾಡಿಗಳಿಂದ ಹುಟ್ಟಿದ ಅಸಂಖ್ಯಾತ ನಾಡಿಗಳಿವೆ ನಮ್ಮ ಶರೀರದಲ್ಲಿ. ಆ ನಾಡಿಗಳನ್ನು ಒಂದಕ್ಕೊಂದು ಜೋಡಿಸಿ ಹಾಸ್ತಾ ಹೋದರೆ ಇಡೀ ಭೂಮಿಯನ್ನು ಮೂರು ಸುತ್ತು ಹಾಕಬಹುದು ಅಂತ ಹೇಳ್ತಾರೆ. ಅಷ್ಟು ನಾಡಿಗಳಿವೆ ನಮ್ಮ ಶರೀರದಲ್ಲಿ, ಅಷ್ಟು ಭಗವದ್ ರೂಪಗಳಿವೆ. ಸರಿ, ಒಂದು ರೀತಿಯಲ್ಲಿ ನೋಡೋಣ ಭಗವದ್ ರೂಪಗಳ ಚಿಂತನೆ ಅಂದರೆ ನಮ್ಮಲ್ಲಿ 72,000 ನಾಡಿಗಳಿವೆಯಾ? ಒಂದು ನಾಡಿಯಲ್ಲಿ ಒಂದು ದೇವತೆಯನ್ನು ತಗೊಳ್ಳೋಣ. ಬಲಭಾಗದಲ್ಲಿ 36,000 ಪುರುಷ ರೂಪಗಳು, ದೇವತಾ ಪುರುಷರಿದ್ದಾರೆ. ಎಡಭಾಗದಲ್ಲಿ 36,000 ಸ್ತ್ರೀ ದೇವತೆಯರಿದ್ದಾರೆ. ಒಬ್ಬರನ್ನ ತಗೊಳ್ಳೋಣ, ಒಂದು ನಾಡಿಯಲ್ಲಿ ಒಬ್ಬರನ್ನ ತಗೊಂಡರೆ ಆ ದೇವತೆಯಲ್ಲಿ 72,000 ನಾಡಿಗಳಿಲ್ಲವೋ, ಆ ನಾಡಿಗಳಲ್ಲಿ ಅವರಿಗಿಂತ ದೊಡ್ಡವರೆಲ್ಲ ನಿಂತಿದ್ದಾರೆ. ಅವರಲ್ಲಿ ಒಂದು ನಾಡಿಯಲ್ಲಿ ಒಬ್ಬರಲ್ಲಿ ಮತ್ತು ತೆಗೆದುಕೊಂಡ್ರೆ ಅಲ್ಲಿ ಹಾಗೆ ಹಾಗೆ ಹೋಗ್ತಾ ಹೋದರೆ ತಲೆ ಕೆಟ್ಟು ಹೋಗುತ್ತೆ. ಅಷ್ಟು ಅಸಂಖ್ಯಾತವಾದ ಭಗವದ್ ರೂಪಗಳು ದೇವತೆಗಳ ಅವರವರ ದೊಡ್ಡವರ ರೂಪಗಳು ಇಷ್ಟು ಅಲ್ಲ. ಇದು ಮೆಂಟಲ್ಲಿ ಜಿಮ್ಮಿಕ್ಕ ಯಥಾರ್ಥವಾಗಿ ಇದೆಯಾ ಅಂದರೆ ಯಥಾರ್ಥ ಅಂಬುದು ಆಚಾರ್ಯರು ಮುದ್ರೆ ಒತ್ತಿ ಹೇಳ್ತಾ ಇದ್ದಾರೆ, ಸ್ಪಷ್ಟವಾಗಿ ಭಾಷ್ಯಾದಿಗಳಲ್ಲಿ ಹೇಳಿದ್ದಾರೆ. ಆದ್ದರಿಂದ ನಮ್ಮಲ್ಲಿ ಅದು ಹೇಳ್ತಾರೆ, ಸರ್ವಾಣಿ ಅನ್ಯಾನಿ ಅಂದರು. ನಾಡಿಗಳಲ್ಲಿ ಮಾತ್ರ ಅಲ್ಲ, ಸಪ್ತಧಾತುಗಳು ನಿಂತಿವೆ. ಸಪ್ತಧಾತುಗಳಾದ ಮೇಲೆ ನಮ್ಮ ಶರೀರದಲ್ಲಿ ರೋಮಕೂಪಗಳೆಷ್ಟಿವೆ, ರೋಮಗಳೆಷ್ಟಿವೆ ಗೊತ್ತೋ? 3.5 ಕೋಟಿ ರೋಮಗಳಿವೆ. 3.5 ಕೋಟಿ ರೋಮಗಳಲ್ಲಿ 3.5 ಕೋಟಿ ಮುಖ್ಯಪ್ರಾಣ ರೂಪಗಳು ನಿಂತಿವೆ. ಈ ಮುಖ್ಯಪ್ರಾಣ ರೂಪಗಳು ಎಲ್ಲಿದುವು ಅಂತ ಹೇಳಿದರೆ ಹರಿಕಥಾಮೃತ ಸಾರ ಜಮಖಂಡಿ ಆಚಾರ್ಯರು ವ್ಯಾಖ್ಯಾನ ಬರೀತಾ ಅಲ್ಲಿ ಬರುತ್ತೆ, ವಾಪಿ ಕೂಪ ತಟಾಕ ಸರೋವರಗಳ ಅಭಿಮಾನಿ ದಿವಿಜರು ಕಲೇವರಗಳೊಳಗೆಯುವ ರೋಮಕೂಪಗಳಲ್ಲಿ ತುಂಬಿಹರು ಅಂತ ಹೇಳಿ ಅಲ್ಲಿರುವ ದೇವರ ರೂಪಗಳು ಮುಖ್ಯಪ್ರಾಣನ ರೂಪ ಇದೆ ಅಂತ ಹೇಳತಾ 3.5 ಕೋಟಿ ಮುಖ್ಯಪ್ರಾಣ ರೂಪ ಇದೆ. ಆ ಮುಖ್ಯಪ್ರಾಣ ರೂಪ ಪ್ರತ್ಯೇಕವಾದ್ದು, ಶಂಖ ಚಕ್ರಧಾರಿ ಮುಖ್ಯಪ್ರಾಣ ರೂಪ ಅದು ಎಲ್ಲಿದು ಅಂದ್ರೆ ಕಪಿಲನಾಮಕ ಭಗವಂತನ ಸುತ್ತು ಸೇವಾ ಮಾಡತಾ ಇರುವಂತಹ 3.5 ಕೋಟಿ ರೂಪಗಳೇನಿತ್ತು ಅದರಲ್ಲಿ ಒಂದು ರೂಪದ ಪೆಟ್ಟಿಗೆ ರಾವಣಾಸುರ ರಕ್ತ ಕಕ್ಕಿ ಬಿದ್ದಿದ್ದ ಆ ರೂಪಗಳೇ ನಮ್ಮಲ್ಲಿ 3.5 ಕೋಟಿ ರೋಮಗಳಲ್ಲಿ ನಿಂತಿವೆ. ನೆನೆಸಿದವರಿಗೆ ಕೋಟ್ಯಂತರ ತೀರ್ಥಗಳಲ್ಲಿ ಸ್ನಾನ ಮಾಡಿದ ಫಲ ಕೊಡುತ್ತೆ ಅಂತ ವ್ಯಾಖ್ಯಾನ ಬರೀತಾರೆ. ಇಷ್ಟು ರೂಪಗಳು ನಮ್ಮ ಶರೀರದಲ್ಲಿ ಸಾಲು ಸಾಲಾಗಿವೆ. ವಿಜಯದಾಸರ ಮಾತು, ಅನುಭವದ ಮಾತು ತುಂಬಾ ಚೆನ್ನಾಗಿ ಹೇಳುತ್ತಾರೆ. ಯಾರಾದರೆ ಮೌನವಾಗಿ ಈ ರೀತಿಯಾಗಿ ವೈಶ್ವಾನರಾಜ್ಞಿಯ ಚಿಂತನೆ ಮಾಡುತ್ತಾ ತುತ್ತನ್ನ ಕೊಡತಾ, ಸ್ವಾಮಿ ನಿನ್ನ ಅಸಂಖ್ಯಾತ ರೂಪಗಳು, ದೇವತೆಗಳ ಅಸಂಖ್ಯಾತ ರೂಪಗಳು ಎಲ್ಲರೂ ತುಂಬಿದ್ದಾರೆ, ನಿಮಗಿದು ಊಟ ಅಂತ ಸಂಕಲ್ಪ ಮಾಡಿದರೆ ಒಂದು ಮಾತನ್ನು ಹೇಳುತ್ತಾರೆ ಅವರು. ಹೇಗೆ ನಮ್ಮಲ್ಲಿ ಊಟಕ್ಕೆ ಪ್ರವಚನಕ್ಕೆ ಕೂತಿರ್ತಾರೆ, ಸಮ ನಾವು ಕೂಡ್ತೇವೆ, ಅದೇ ಹೊತ್ತಿಗೆ ಊಟ ಹೊತ್ತಾದ ಕೂಡಲೇ ಕೂತವರು ಹೀಗೆ ತಿರುಗಿ ಬಿಡ್ತಾರೆ. ಎಲ್ಲರೂ ಕೂಡ ಊಟಕ್ಕೆ ಹೀಗೆ ಕೂತವರು ಹಾಗೆ ತಿರುಗ್ತೀವಲ್ಲ, ಹಾಗೆ ಹೇಳುತ್ತಾರೆ. ಸಾಲು ಸಾಲಾಗಿ ಕೂಡುತ್ತಾರಂತೆ ನಮ್ಮ ಶರೀರದಲ್ಲಿ ಎಲ್ಲಾ ದೇವತೆಗಳು ಸಾಲು ಸಾಲಾಗಿ ಕೂತು ಆ ಊಟವನ್ನು ಸ್ವೀಕಾರ ಮಾಡುತ್ತಾರೆ ಅಂತ ಪದವನ್ನು ಪ್ರಯೋಗ ಮಾಡುತ್ತಾರೆ. ಇದನ್ನ ಹೇಳ್ತಾ ಇದ್ದಾರೆ ಇಲ್ಲಿ. ಯಾಕೆ ಅಂದರೆ ಸುಮ್ಮನೆ ಅನ್ಯಾನಿ ಭಗವದ್ ರೂಪಾಣಿ ಅಂದರೆ ಏನೋ ರೂಪಗಳು ಬೇರೆ ರೂಪಗಳು ಅಂತ ಅರ್ಥ ಆಗುತ್ತೆ. ಇಷ್ಟೆಲ್ಲ ರಹಸ್ಯಗಳಿವೆ, ಅದಕ್ಕೆ ಹೇಳ್ತಾ ಇದ್ದಾರೆ. 72,000 ನಾಡಿಗಳಲ್ಲಿರುವ ಭಗವದ್ ರೂಪಗಳು, ಅಸಂಖ್ಯಾತ ನಾಡಿಗಳಲ್ಲಿರುವ ಭಗವದ್ ರೂಪಗಳು, ಶರೀರದಲ್ಲಿ ಕಣ ಕಣದಲ್ಲಿ ವ್ಯಾಪಿಸಿದ ಭಗವದ್ ರೂಪಗಳು ಎಲ್ಲವೂ ತೃಪ್ತಿಯಾಗುತ್ತೆ, ದೇವತೆಗಳಿಗೂ ತೃಪ್ತಿಯಾಗುತ್ತೆ. ಇಷ್ಟು ಆಹುತಿ ಕೊಟ್ಟರೆ ನಂತರ ತಥೋ ಯಜಮಾನಸ್ತೃಪ್ಯತಿ, ಆಗ ಕೊನೆಗೆ ತೃಪ್ತಿಯ ನೀವ ಚೇತನಕ್ಕೆ ನಮಗೆ ತೃಪ್ತಿ ಬರುತ್ತೆ. ಇಷ್ಟೆಲ್ಲ ಊಟ ಮಾಡುವಾಗ ಹಾಕಿದ ಪದಾರ್ಥಗಳಲ್ಲಿ ಭಗವದ್ ರೂಪದ ಚಿಂತನೆ, ನಂತರ ಊಟ ಮಾಡುವ ಕಾಲಕ್ಕೆ ನಮ್ಮ ಒಳಗಿರುವ ಇಂದ್ರಿಯಗಳಲ್ಲಿ ಭಗವದ್ ರೂಪದ ಚಿಂತನೆ, ಇಷ್ಟೆಲ್ಲ ಮಾಡುತ್ತಾ ತಗೊಳ್ಳಬೇಕು. ಪದಾರ್ಥಗದ ಭಗವದ್ ರೂಪವನ್ನ ಬಿಂಬ ರೂಪನಿಗೆ ಐಕ್ಯ ಚಿಂತನೆ ಮಾಡುವುದೇ ಆ ಊಟ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಅನ್ನದಲ್ಲಿ ಇರುವ ಪ್ರತ್ಯೇಕ ರೂಪಗಳು, ನಾರಾಯಣ ಅನಿರುದ್ಧವು ಅನ್ನೇ ಸ್ಥಿತ್ವ ತಸ್ಯ ತರ್ಪಕತ್ವ ಶಕ್ತಿ ಪ್ರದಾತಾರವು. ಅನ್ನದಲ್ಲಿ ಇರುವ ದೇವರ ರೂಪಗಳು ಎರಡು, ನಾರಾಯಣ ಅನಿರುದ್ಧ. ಆ ಎರಡು ರೂಪಗಳಿದ್ದು ಏನು ಮಾಡುತ್ತೆ ಅಂದರೆ ಅನ್ನಕ್ಕೆ ತೃಪ್ತಿಯನ್ನು ಕೊಡುವ ತಾಕತ್ತನ್ನು ಕೊಡುವುದು ಆ ಎರಡು ರೂಪಗಳು. ಇನ್ನು ಸಂಕರ್ಷಣ ಪ್ರದ್ಯುಮ್ನವು, ಸಂಕರ್ಷಣ ಪ್ರದ್ಯುಮ್ನರು ಇಬ್ಬರು ಕೂಡ ಭೋಕ್ತರಿ ಸ್ಥಿತ್ವ, ಊಟ ಮಾಡುವ ಪುರುಷನಲ್ಲಿದ್ದುಕೊಂಡು ಭೋಕ್ತೃತ್ವ ಶಕ್ತಿ ಪ್ರದಾತಾರವು, ಊಟ ಮಾಡುವ ಶಕ್ತಿ ಕೊಡುವವರವರೇ. ಇನ್ನೊಂದು ಶಬ್ದ ಹಾಕ್ತಾರೆ, ಭೋಕ್ತಾರೌಚ ಅಂತ, ಊಟ ಮಾಡುವವರು ಅವರೇ ಅಂತ. ಅದಕ್ಕೆ ಭೋಕ್ತಾರೌಚ ವಿಶೇಷತಃ ಅಂತ ಹೇಳು ಶಬ್ದವನ್ನೇ ಇಲ್ಲಿ ಹೇಳುತ್ತಾರೆ. ಇದೇನಿದು ಊಟ, ನಾವು ಊಟ ಮಾಡುವವರು, ನಮಗೆ ಊಟ ಮಾಡುವ ಶಕ್ತಿ ಕೊಟ್ಟರೆ ಅಡ್ಡಿ ಇಲ್ಲ, ಭೋಕ್ತಾರ ಊಚ ಅಂದರು ದೇವರೇ ಊಟ ಮಾಡುತ್ತಾರೆ ಅಂದರೆ ಅದು ಹೇಗೆ? ಅದನ್ನು ಅರ್ಥ ಮಾಡಿಕೊಳ್ಳದಿದ್ದರೆ ಆ ಪಂಕ್ತಿಯ ಸ್ವಾರಸ್ಯವೇ ಅರ್ಥ ಆಗಲ್ಲ. ನಾವು ಸಾಮಾನ್ಯವಾಗಿ ತಿಳಿದುಕೊಳ್ಳೋದೇನು, ಸಾಲಾಗಿ ಕೂತಿರ್ತಾರೆ, ಇವರೆಲ್ಲರೂ ಊಟ ಮಾಡುತ್ತಾ ಇದ್ದಾರೆ, ಇವರೊಳಗೆ ದೇವರೆಲ್ಲೋ ಕೂತಿದ್ದಾರೆ, ಆ ದೇವರು ತೃಪ್ತಿಯಾಗಲಿ ಅಂತ ನಾವು ಕೃಷ್ಣಾರ್ಪಣೆ ಬಿಡೋದು. ನಾರ್ಮಲ್ ನಮಗಿರತಕ್ಕಂಥ ಆಲೋಚನೆ ಹೀಗೆ. ದಾಸರು ಹೇಳುತ್ತಾರೆ, ಶಾಸ್ತ್ರ ಹೇಳುತ್ತಾ ಇದೆ, ಸ್ವಲ್ಪ ನೋಡಿ ಯಾರು ಊಟ ಮಾಡುತ್ತಾ ಇರೋದು, ಯಾರು ಒಳಗೆ ಕೂತಿರೋದು ಅಂತ. ಜೀವ ಎಷ್ಟಿದ್ದಾನೆ? ಕುದುರೆ ಬಾಲದ ಕೊನೆಯ ಕೂದಲ ತುದಿ ಶತವಿಭಾಗವ ಗೈದು ಅದರೊಳು ಒಂದನು ಶತವಿಭಾಗವ ಗೈಯಲು ಎನಿತಿಹುದು ಅನುತಿಹುದು. ಏನು ಜೀವನ ಪರಿಮಾಣ? ಕಣ್ಣಿಗೆ ಕಾಣಿಸೋದೇ ಇಲ್ಲ ನಾವು. ಅಂಥ ಜೀವ ಎಲ್ಲಿದರೋದು? ಅಡ್ರೆಸ್ ಕೊಡ್ತಾರೆ, ಹೃದಯ ಕಮಲದಲ್ಲಿ ಮೂಲೇಶನ ಪಾದ ಮೂಲದಲ್ಲಿಪ್ಪ ಪವನನ ಪಾದ ಮೂಲದಲ್ಲಿ. ಜೀವ ಲಿಂಗ ಅನಿರುದ್ಧಗಳ ಪೊದ್ದಿಕೊಂಡಿಹ, ಎರಡೂ ಶರೀರ ಹೊದ್ದುಕೊಂಡು ಪ್ರಾಣದೇವರ ಪಾದದಲ್ಲಿ ಇರ್ತಾರೆ, ಆ ಪ್ರಾಣದೇವರು ಮೂಲೇಶನ ಪಾದದಲ್ಲಿ ಇರ್ತಾರೆ ಅಂತ ಹೃದಯದಲ್ಲಿ ಅಡ್ರೆಸ್ ಕೊಟ್ರು. ಒಟ್ಟಾರೆ ಇಷ್ಟು ದೊಡ್ಡ ಶರೀರ, ಈ ಶರೀರದ ಕೂದಲಿನ ನೂರನೇ ಭಾಗವು ನಾವಿಲ್ಲ, ಇಲ್ಲಿ ಒಳಗೆ ಕೂತದ್ದು. ಇಂಥ ನಾವು ಈ ಶರೀರ ಹೊತ್ತುಕೊಂಡು ತಿರುಗ್ತಾ ಇದ್ದೇವೆ ಅಂತ ಹೇಳುವ ಮಾತು ಹೇಗಿರುತ್ತೆ ಅಂದರೆ, ದೊಡ್ಡ ಬಿಲ್ಡಿಂಗ್ ಇದೆ, ಎಷ್ಟಂತ ಸ್ಥಿತಿಯೋ ಗೊತ್ತಿಲ್ಲ, ಎರಡೋ ಮೂರು. ಈ ಬಿಲ್ಡಿಂಗ್ ಮಧ್ಯೆ ನಾವೊಬ್ಬರೇ ಕೂತ್ಕೊಂಡು ಯಾರಾದರೂ ಬಂದರೆ ನಾನು ಈ ಬಿಲ್ಡಿಂಗ್ ಹೊತ್ತುಕೊಂಡು ತಿರುಗ್ತಾ ಇದ್ದೇನೆ ಅಂದರೆ ನಮ್ಮನ್ನು ನೋಡಿ ಹೋಗ್ತಾರೆ, ನಗೋದೂ ಇಲ್ಲ. ಈ ಬಿಲ್ಡಿಂಗ್ ನೀನು ಹೊತ್ಕೊಂಡು ತಿರುಗ್ತಾ ಇದ್ದೀಯಾ ಅಂತ ನೋಡಿ ಎಷ್ಟು ಧೈರ್ಯವಾಗಿ ಹೇಳುತ್ತೇವೆ. ಇಷ್ಟು ದೊಡ್ಡದ್ದೇ ನಮ್ಮ ಶರೀರ, ಈ ಶರೀರದಲ್ಲಿ ನಮ್ಮ ಪಾಡು ಎಷ್ಟು ಅಂಥದ್ದೇ, ಈ ಬಿಲ್ಡಿಂಗಲ್ಲಿ ನಾವೆಷ್ಟು ಅಷ್ಟೇ ಇದ್ದೇವೆ. ಆದರೆ ಧೈರ್ಯದಿಂದ ಹೇಳ್ತೇವೆ, ನಾನೇ ತಿರುಗ್ತಾ ಇದ್ದೇವೆ ಅಂತ. ಎಂಥ ಮಾತಿದು! ಅದಕ್ಕೆ ದಾಸರು ಹೇಳ್ತಾರೆ, ಪಚನ ಭಕ್ಷಣ ಗಮನ ಭೋಜನ ಚಲನ ಅಚಲನ ಪ್ರಯತ್ನವು ಸಾಧ್ಯವೇ ಜನಕ್ಕೆ, ಶುಚಿ ಸದನ ದಯದಿಂದ ಜೀವರ ನಿಚಯದಳು ತಾ ನಿಂತು ಮಾಡುವ ಉಚಿತ ಅನುಚಿತ ಕರ್ಮಗಳನ್ನು ಎಂದು ಅರಿತುಕೊಂಡಾಡು ತಿಳ್ಕೊಂಡು ಸ್ತೋತ್ರ ಮಾಡಯ್ಯ ಅಂತಾರೆ. ಹಾಗಾದರೆ ಏನರ್ಥ? ನಮ್ಮ ಒಳಗೆ ನಮ್ಮ ನಾವೆಲ್ಲೋ ಒಳಗೆ ಕೂತಿದ್ದೆವು, ಎಲ್ಲೋ ಹೃದಯ ಕಮಲದಲ್ಲಿ ಈ ಶರೀರದ ಆಕಾರದಲ್ಲಿ ಸ್ವಾಮಿಯೇ ಇದ್ದು ಜೀವನಿಗೆ ಇಚ್ಛಾ ಕೊಟ್ಟು ಊಟದ ಕಾಲಕ್ಕೆ ಈ ಶರೀರ ತಾನೇ ಹೊತ್ತುಕೊಂಡು ಕೂತು ಅನ್ನ ಆ ಹಾಕಿದ ಅನ್ನ ಅಗಳಲ್ಲಿ ಒಂದು ಭಾಗವೂ ನಾವಿಲ್ಲ. ಅಷ್ಟು ಬಿಸಿಬೇಳೆ ಭಾತ್ ತಿನ್ಲಿಕ್ಕಾಗುತ್ತೋ? ಆ ಅಗಳಲ್ಲಿ ಒಂದು ಭಾಗ ಇಲ್ಲ, ಯಾರು ತಿಂತಾ ಇರೋದು? ಭೋಕ್ತಾ ರೌಚ, ಸ್ವಾಮಿಯೇ ಈ ಕೈಯನ್ನ ಚೆನ್ನಾಗಿ ಕದಲಿಸಿ ಅನ್ನ ತೆಗೆದು ಬಾಯಲ್ಲಿಟ್ಟು ಈ ಆಕಾರದಲ್ಲಿದ್ದು ತಾನೇ ಅಗದು ಒಡಗೆ ಕಳಿಸಿ ಎಲ್ಲ ಮಾಡಿ ಕೊನೆಗೆ ತೃಪ್ತಿಯ ನೀವ ಚೇತನಕ್ಕೆ, ಇಷ್ಟೇ ನಮ್ಮ ಪಾಲಿಗೆ ಬರೋದು. ಮತ್ತೆ ಈಗ ಹೇಳಿ, ಯಾರು ಊಟ ಮಾಡುತ್ತಾ ಇರೋದು, ಯಾರು ಒಳಗೆ ಕೂತಿರೋದು? ಅದಕ್ಕೆ ಹೇಳಿದರು, ಸ್ವಾಮಿ ನಮ್ಮ ಮೂಲಕ ಊಟ ಮಾಡಿಸ್ತಾ ಇದ್ದಾನೆ, ಆತನೇ ಪ್ರಧಾನವಾಗಿ ನಿಂತು ಎಲ್ಲ ಕರ್ಮ ಮಾಡುತ್ತಾ ಇದ್ದಾನೆ, ಮಾಡಿಸ್ತಾ ಇದ್ದಾನೆ. ಇಲ್ಲಿ ಹೇಳುತ್ತಾರೆ, ಇಷ್ಟು ಆಯಿತು, ಹೊರಗೇನೋ ಅನ್ನ ಚೆನ್ನಾಗಿದೆ, ಆಸೆ ತುಂಬ ಇದೆ, ಒಳಗಿಟ್ಟರೆ ಹೊರಗೆ ಬರ್ತಾ ಇದೆ. ಯಾಕೆ? ಒಳಗೆ ಒಬ್ಬ ಆ ವಾಸುದೇವ ಅವಕಾಶ ಕೊಡತಾ ಇಲ್ಲ. ವಾಸುದೇವ ಅವಕಾಶ ಕೊಟ್ಟರೆ ಅನ್ನ ಒಳಗೆ ಹೋಗುತ್ತೆ. ವಾಸುದೇವ ಅವಕಾಶಂ ದದಾತಿ, ಅವಕಾಶವನ್ನು ಕೊಡತಾ ಇದ್ದಾನೆ. ಇನ್ನ ಇಷ್ಟು ದೊಡ್ಡ ಯಜ್ಞ ನಡೆಯುತ್ತಾ ಇದೆ, ನಾವು ಈ ಚಿಂತನೆ ಮಾಡಿದರೆ ನಮಗೆ ಚೂರು ಫಲ ಕೊಡ್ತಾರೆ, ಚಿಂತನೆ ಮಾಡಲಿಲ್ಲ ಜುಜುಬಿ, ನಾವು ಮಾಡಿದ್ರೆ ಎಷ್ಟು ಬಿಟ್ಟರೆ ಎಷ್ಟು. ದೇವತೆಗಳು ಊಟ ಮಾಡಿಸ್ತಾ ಕೃಷ್ಣಾರ್ಪಣ ಅಂದು ಹೋಗ್ತಾರೆ, ಫಲ ಪಡ್ಕೊಂಡು ಹೋಗ್ತಾರೆ. ನಾವು ಚಿಂತನೆ ಮಾಡಿದರೆ ಚೂರು ಉದುರಿಸ್ತಾರೆ, ಇಲ್ಲದಿದ್ದರೆ ಅದು ನಮಗಿರಲ್ಲ. ಆದ್ದರಿಂದ ನಾವು ಚಿಂತನೆ ಮಾಡಿದರೆ ವಿಶೇಷವಾಗಿ ಯಜ್ಞ ಫಲ ಬರುತ್ತೆ. ಒಟ್ಟಾರೆ ಯಜ್ಞ ನಡೀತಾ ಇದೆ. ಈ ಯಜ್ಞ ನಡೆಯುವ ಕಾಲಕ್ಕೆ ಈ ಒಳಗೆ ನಾಲ್ಕು ಜನ ಕೂತಿದ್ದಾರೆ, ಒಂದು ಹೋತೃ, ಒಂದು ಉದ್ಗಾತೃ, ಒಂದು ಅಧ್ವರಿಯು, ಒಂದು ಬ್ರಹ್ಮ ಅಂತ ನಾಲ್ಕು ಜನ ಕೂತಿರ್ತಾರೆ. ಹೋತ್ರು ಹೋಮ ಮಾಡುತ್ತಾನೆ, ಉದ್ಗಾತ್ರು ಆ ಮಂತ್ರವನ್ನು ಸಾಮಗಾನ ಮಾಡುತ್ತಾನೆ, ಅಧ್ವರಿಯು ಯಜ್ಞ ಭಾಗಗಳನ್ನು ತೆಗೆದುಕೊಡುತ್ತಾನೆ, ಬ್ರಹ್ಮ ತಂತ್ರ ಮಂತ್ರಗಳ ಲೋಪ ಸರಿಪಡಿಸ್ತಾನೆ. ಈ ನಾಲ್ಕು ಜನರ ಕೆಲಸ. ಯಾರು ಯಾರು ಇಲ್ಲಿ ಇದ್ದಾರೆ ಈ ಯಜ್ಞದಲ್ಲಿ ಅಂದರೆ, ನಮ್ಮ ಮಹಾನಾರಾಯಣ ಉಪನಿಷತ್ತಿನ ಕೊನೆಯ ಭಾಗದಲ್ಲಿ ಮಂತ್ರದಲ್ಲಿ ಹೇಳ್ತಾ ಸ್ಪಷ್ಟ ಹೇಳ್ತಾರೆ ಇದರಲ್ಲಿ, ಅಗ್ನಿರ್ಹೋತ ಅಗ್ನಿಯೇ ಹೋತ, ವಾಯುರುದ್ಗಾತ ಪ್ರಾಣ ಉದ್ಗಾತ, ಪ್ರಾಣದೇವರೇ ಉದ್ಗಾನ ಅಂದರೆ ವಿಶೇಷವಾಗಿ ಸಾಮಗಾನ ಮಾಡುತ್ತಾ ಇದ್ದಾರೆ ಇಲ್ಲಿ ಅಂತ ಹೇಳ್ತಾ ಇದ್ದಾರೆ. ಅಧ್ವರಿಯು ಯಾರು ಅಂದರೆ ಚಕ್ಷುರಧ್ವರಿಯು, ಈ ಎರಡು ಕಣ್ಣುಗಳಿಗೆ ಅಭಿಮಾನಿಯಾದ ಸೂರ್ಯದೇವರೇ ಅಧ್ವರಿಯಾಗಿದ್ದಾರೆ. ಬ್ರಹ್ಮ ಯಾರು, ಬ್ರಹ್ಮಸ್ಥಾನದಲ್ಲಿ ಮನೋಬ್ರಹ್ಮ, ವಿಶೇಷವಾಗಿ ಈ ಮನೋಹಿಮಾನಿಗಳಾಗಿರ್ತಕ್ಕಂಥ ರುದ್ರದೇವರೇ ಇಲ್ಲಿ ಬ್ರಹ್ಮಸ್ಥಾನದಲ್ಲಿ ಕೂತಿದ್ದಾರೆ. ಒಟ್ಟಾರೆ ಯಜ್ಞ ನಡೀತಾ ಇದೆ, ವೈಶ್ವಾನರ ಯಜ್ಞ. ಇದಕ್ಕೆ ವಾಯುದೇವರು ಹೊಟ್ಟೆಯಲ್ಲಿ ಕೂತು ಏನು ಮಾಡುತ್ತಾರೆ? ವಾಯು ವೈಶ್ವಾನರಂ ಸರ್ವವೇದೈಹಿ ಸದಾ ಸ್ತೌತಿ, ಎಲ್ಲ ವೇದಗಳಿಂದ ಯಾವಾಗಲೂ ಸ್ತೋತ್ರ ಮಾಡುತ್ತಾ ಇದ್ದಾರೆ ಈ ವೈಶ್ವಾನರನನ್ನ ವಾಯುದೇವರು. ಹೌದಾ, ಹಾಗಾದರೆ ನಮಗೇನಾದರೂ ಕೇಳಿಸತ್ತೋ ಅಂದರೆ ಹೇಳುತ್ತಾರೆ, ತದ್ಧ್ವನಿ ಕರ್ಣಪಿಧಾನೇ ಸತಿ ಶ್ರೂಯತೆ. ದಿನಾಗ್ಲೂ ಒಂಚೂರು ಇದು ಮಾಡಬೇಕಂತೆ ನಾವು, ಕಿವಿ ಮುಚ್ಚಿಕೊಂಡ್ರೆ ಎರಡೂ ಕಿವಿ ಗಟ್ಟಿಯಾಗಿ ಮುಚ್ಚಿದರೆ ಒಳಗೆ ಚೂರು ಶಬ್ದ ಕೇಳಿಸುತ್ತೆ. ಹೇಗೆ? ಸಮುದ್ರ ನದಿ ಜ್ವಾಲಾ ಶಬ್ದವತ್, ಸಮುದ್ರದ ಶಬ್ದದಂತೆ ಹೋರಂತ ಶಬ್ದ ಬರುತ್ತೆ, ನದಿಯ ಶಬ್ದದಂತೆ ಅಥವಾ ಜ್ವಾಲಾ ಶಬ್ದದಂತೆ ಬರುತ್ತೆ. ಇದರನ್ನ ಸ್ವಲ್ಪ ಕೇಳಿ, ಆ ಧ್ವನಿ ವಾಯುದೇವರು ಮಾಡುವ ಸ್ತೋತ್ರದ ಧ್ವನಿ ಅಂದರು. ಅಲ್ಲ ಮಾಡಲಿ ಬಿಡಿ, ನಾವ್ಯಾಕೆ ಕೇಳಬೇಕು ಅಂದರೆ ನಮಗೊಂದು ಬೇಕಾಗಿದೆ. ಯಾಕೆ ಅಂದರೆ ಯಾವಾಗ ಹೋಗ್ತೀವೋ ಗೊತ್ತಿಲ್ಲ, ಆ ಹೋಗುವುದು ಗೊತ್ತಾಗಬೇಕಾದರೆ ನಿತ್ಯವೂ ಆ ಧ್ವನಿಯನ್ನು ಕೇಳುತ್ತಾ ಬರಬೇಕು. ಒಂದು ಎರಡು ನಿಮಿಷ ಸಾಕು, ಕೇಳೋಣ. ಯಾವ ದಿವಸ ಆ ಧ್ವನಿ ಕೇಳಲಿಲ್ಲ? ಎರಡು ಮೂರು ಸಲ ಚೆಕ್ ಮಾಡಿ, ಕೇಳಲಿಲ್ಲ. 11 ತಿಂಗಳಲ್ಲಿ ನಾವು ಕೃಷ್ಣಾರ್ಪಣ, ಅದು ವಾಯುಪುರಾಣ ಗರುಡ ಪುರಾಣ ಹೇಳಿಕೊಡ್ತಾ ಇದೆ. ಹಾಗೆ ಮಧ್ಯಾಹ್ನ ಕಾಲದಲ್ಲಿ ಸೂರ್ಯ ಆತನನ್ನು ಒಂದು ಕ್ಷಣ ನೋಡಬೇಕಂತೆ, ಕಣ್ಣು ಕುಕ್ಕಿ ಬಿಡುತ್ತೆ, ತೃಪ್ತಿಯಿಂದ ಒಳಗೆ ಬರಬಹುದು. ಯಾವತ್ತಾದರೆ ಕಣ್ಣು ಕುಕ್ಕಲಿಲ್ಲ, ಸೂರ್ಯ ಚಂದ್ರನಂತೆ ಕಾಣತಾ ಇದ್ದಾನೆ, ಹಾಗಾದರೆ 10 ತಿಂಗಳಲ್ಲಿ ಕೃಷ್ಣಾರ್ಪಣ ನಾವು. ಇದು ಹೇಳ್ತಾರೆ, ಗರುಡ ಪುರಾಣ ಹೇಳುತ್ತೆ, ನಮ್ಮ ಮರಣವನ್ನು ನಿಶ್ಚಯ ಮಾಡಿಕೊಳ್ಳಿಕ್ಕೆ ಈ ಹಾದಿ ಇದೆ, ಈ ಪ್ರಕಾರ ನಿಶ್ಚಯ ಮಾಡಿಕೊಂಡು ಸಾಧನೆ ಮಾಡಿ ಅಂತ ಹೇಳುತ್ತಾರೆ. ಅದರಲ್ಲಿ ಪ್ರಧಾನವಾದ್ದು ವಾಯುದೇವರ ಸ್ತೋತ್ರ ಇದು. ಅದಕ್ಕೆ ಹೇಳ್ತಾರೆ, ಅತಯೇವ ವಾಯುನ ಉರುಗರಣಾತ್ ಉದರಮಿತಿ ವೈಶ್ವಾನರ ಸ್ಥಾನಸ್ಯ ನಾಮ. ಈ ವೈಶ್ವಾನರನ ಸ್ಥಾನ ಏನಿದೆ ಇದಕ್ಕೆ ಉದರ ಅಂತ ಹೆಸರು. ಯಾಕೆ? ವಾಯುದೇವರು ಉರುಗರಣಾತ್ ದೊಡ್ಡದಾಗಿ ಸ್ತೋತ್ರ ಮಾಡುತ್ತಾರಾದ್ದರಿಂದ ಈ ಸ್ಥಾನಕ್ಕೆ ಉದರ ಅಂತ ಹೆಸರು. ತತಃ ವೈಶ್ವಾನರಂ ದೃಷ್ಟಂ ಶ್ರುತಂ ಚ ಇತಿ ಉಪಾಸೀತ. ವೈಶ್ವಾನರನನ್ನ ಎರಡೂ ಉಪಾಸನೆ ಮಾಡಿ. ಹೇಗೆ? ದೃಷ್ಟ ಶ್ರುತ ಅಂತ. ಏನು ದೃಷ್ಟ ಶ್ರುತ ಅಂದರೆ, ನೋಡಿ ಮಿಕ್ಕ ದೇವದ ರೂಪಗಳೆಲ್ಲ, ದೇವರ ಎಲ್ಲ ರೂಪಗಳು ಬರೀ ಶ್ರುತ. ದೇವರು ಇದ್ದಾರೆ ಇದ್ದಾರೆ ಇದ್ದಾರೆ, ಭಾಗವತ ರಾಮಾಯಣ ಕೇಳಿ 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 ಆ ನಿಶ್ಚಯ, ಕೇಳುವುದರ ಮೂಲಕ ನಿಶ್ಚಯ. ಅದಕ್ಕೆ ಮೊದಲು ಶ್ರವಣ ಬಂತು. ಆದರೆ ದೇವರ ಅನುಭವ ಇಲ್ಲ ನಮಗೆ. ಯಾವ ದೇವರ ರೂಪಗಳದ್ದಾದರೂ ಕೇಳಿಯೇ ನಮಗೆ ಜ್ಞಾನ ಬರ್ತಾ ಇದೆ, ಯಾವ ರೂಪದ್ದು ಅನುಭವ ಇಲ್ಲ. ಇದೊಂದರದ್ದು ಅನುಭವ ಇದೆ. ಏನ ಅನುಭವ ಅಂದರೆ ಹೇಳುತ್ತಾರೆ, ಏವಂ ಶರೀರೇ ಯತ್ ಔಷ್ಣ್ಯಂ ದೃಶ್ಯತೆ ತದ್ ವೈಶ್ವಾನರಸ್ಯ. ಏನು ನಮ್ಮ ಶರೀರದಲ್ಲಿ 98.4 ಫಾರಿನ್ ಹೀಟ್ ಅಂತ ಟೆಂಪರೇಚರ್ ನೋಡಿಸ್ತಾ ಇದೆ, ಅದು ವೈಶ್ವಾನರನಿಂದ ಬಂದದ್ದು. ಆದ ಕಾರಣ ನಮ್ಮ ಒಳಗಿರುವ ವೈಶ್ವಾನರ ಶ್ರುತಿಯಿಂದಲೂ ಗೊತ್ತಾಗ್ತಾ ಇದ್ದಾನೆ, ಅನುಭವದಿಂದಲೂ ಗೊತ್ತಾಗ್ತಾ ಇದ್ದಾನೆ. ಆದ್ದರಿಂದ ವೈಶ್ವಾನರ ಶ್ರುತನೂ ಹೌದು, ದೃಷ್ಟನೂ ಹೌದು, ಅನುಭವಕ್ಕೂ ಬರ್ತಾ ಇದ್ದಾನೆ. ಮುಂದೆ ಫಲ ಹೇಳುತ್ತಾರೆ, ಏವಂ ವೈಶ್ವಾನರಂ ಜಾನನ್ನಧಿಕಾರಿ
ಈ ರೀತಿಯಾಗಿ ವೈಶ್ವಾನರನನ್ನ ಉದರದಲ್ಲಿ ಚೆನ್ನಾಗಿ ತಳಕೊಂಡು ಚಿಂತನೆ ಮಾಡತಕ್ಕಂಥ ಯಾವ ಅಧಿಕಾರಿ ಇದ್ದಾನೆ ಅಂಥವರಿಗೆ ಚಾಂಡಾಲಾಯ ಉಚ್ಚಿಷ್ಟದಾನೇಪಿ ವಾ, ತಾವು ಊಟ ಮಾಡಿ ಉಚ್ಚಿಷ್ಟ ಚಾಂಡಾಲರಿಗೆ ಕೊಟ್ಟರೂ ಕೂಡ ಸಾಕ್ಷಾತ್ ವೈಶ್ವಾನರಾತ್ಮನ್ಯೇವ ಹೋಮ ಫಲಂ ಲಭತೆ, ವೈಶ್ವಾನರನಲ್ಲೇ ಹೋಮ ಮಾಡಿದ ಫಲ ಬರುತ್ತೆ. ಸರಿ, ನೀವಿಷ್ಟೆಲ್ಲ ಹೇಳಿದ್ದೀರಾ, ಇದು ಯಾವುದು ನಮಗೆ ಬೇಡ, ಏನೋ ಒಂದು ಊಟ ಕೊಡ್ತೇವೆ, ಪ್ರಾಣಾಯ ಸ್ವಾಹ ಅಪಾನಾಯ ಸ್ವಾಹ ಅಂತ ಇಷ್ಟೇ ಹೇಳಿ ಮುಗಿಸ್ತೇವೆ ಅಂತ ಹೇಳಿದರೆ ಅದಕ್ಕೆ ಹೇಳ್ತಾರೆ ಏವಂ ಅಜಾನತ, ಹೀಗೆ ತಿಳಿಯದೆ ಆಹುತಿ ಕೊಟ್ಟರೆ, ತಿಳಿದು ಬಿಟ್ಟು ಆಹುತಿ ಕೊಟ್ಟರೆ ಭಸ್ಮನಿ ಹೋಮವತ್ ನಿರರ್ಥಕಂ ಭವತಿ, ಬೂದಿಯಲ್ಲಿ ಹೋಮ ಮಾಡಿದಂತೆ ನಿರರ್ಥಕ ಆಗಿ ಬಿಡುತ್ತೆ. ಈ ರೀತಿ ಚಿಂತನೆ ಮಾಡಿಯೇ ಭಗವಂತನಿಗೆ ಅರ್ಪಣೆ ಮಾಡಿ ನೋಡಿ. ಕೊನೆಯಲ್ಲಿ ಒಂದು ಮಾತು ಹೇಳುತ್ತಾರೆ, ಹೇಗೆ ಚಿಕ್ಕ ಮಕ್ಕಳಿಗೆ ಅಭಿಮಾನದಿಂದ ತಂದೆ ತಾಯರು ಬೆನ್ನನ್ನು ಚೂರು ಬಾರಿಸಿ ಹೇಳುತ್ತಾರೆ ಮಾಡಯ್ಯ ಅಂತ. ಅದಕ್ಕೆ ಹೇಳುತ್ತಾರೆ ತಸ್ಮಾತ್ ಅವಶ್ಯಂ ಪ್ರತಿದಿನಂ ವೈಶ್ವಾನರಂ ಉದರೇ ಅನುಸಂಧಾಯೈವ ಆಹುತಿಹಿ ದದ್ಯಾತ್. ವೈಶ್ವಾನರನ್ನ ಚಿಂತನೆ ಮಾಡಿಯೇ ಕೊಡ್ರಪ್ಪ, ಮಾಡದೆ ಕೊಡಬೇಡಿ, ಇದು ಮುಖ್ಯವಾದದ್ದು. ಇಲ್ಲಿ ಹೇಳ್ತಾರೆ ಈ ಭೋಜನ ಪ್ರಕರಣ ನಮ್ಮ ಜೀವನದಲ್ಲಿ ಪ್ರಧಾನವಾದ್ದು. ನಮ್ಮ ಬುದ್ಧಿ ದೇವರ ಕಡೆ ಸದಾ ಇರಬೇಕು. ಒಟ್ಟಾರೆ ಸಾಧನೆಯ ಚೌಕಟ್ಟನ್ನ ಅರಣ್ಯಕಾಚಾರರು ನಮಗೆ ಶಾಸ್ತ್ರ ದೃಷ್ಟಿಯಲ್ಲಿ ನಿಶ್ಚಯ ಮಾಡಿಕೊಡುತ್ತಾರೆ. ಏನದು ಅಂದರೆ ಏನ ಕೇನ ಮಿಷೇಣ ಸಂತತಂ ಆದರೇಣ ಮನೋಗತಿ ಶ್ರೀಹರೇಶ್ಚರಣಾಬ್ಜಯೋ ಇದಮೇವ ಸಾಧನ ಮೀರಿತಂ. ಏನಯ್ಯ ಸಾಧನೆ ಅಂದರೆ ನೀವು ಏನೇ ಮಾಡಿ, ಅದು ಭಕ್ತಿ ಮಾಡ್ತೀರೋ, ಗೋಪದ್ಮ ವ್ರತ ಮಾಡ್ತೀರೋ, ಭೀಷ್ಮ ಪಂಚಕ ಮಾಡ್ತೀರೋ, ದೇವರ ಸಾಲಿಗ್ರಾಮ ಪೂಜಾ ಮಾಡ್ತೀರೋ, ನಿಮ್ಮ ಆಪ್ಷನ್ ಏನು ಬೇಕಾದರೂ ಮಾಡಿ, ಆ ಮಾಡೋದರಿಂದ ದೇವರ ಚರಣದಲ್ಲಿ ಸತತ ಮನಸ್ಸಿರಬೇಕು. ದೇವರ ಚರಣದಲ್ಲಿ ಸತತ ಮನಸ್ಸಿರಬೇಕು. ಆದರೇಣ ಮನೋಗತಿ, ಆದರದಿಂದ ಇರಬೇಕು. ನಾವು ಎಷ್ಟು ವರ್ಷ ಬದುಕಿದರೆ ಆ ಅಷ್ಟೂ ವರ್ಷಗಳ ಪ್ರತಿಯೊಂದು ದಿವಸದ ಪ್ರತಿಯೊಂದು ಕ್ಷಣ ದೇವರ ಚಿಂತನೆಯಲ್ಲಿ ಕಳೆದರೆ ಅದೇ ಸಾಧನೆ, ಅದು ಬಿಟ್ಟರೆ ಬೇರೊಂದಿಲ್ಲ ಅಂತ ಹೇಳುತ್ತಾರೆ. ಎಲ್ಲ ಮಾಡಿದವು, ಎಲ್ಲ ಸಾಧನೆ ಅಂತ ಮಾಡಿದ್ದಾಯಿತು, ಉಪವಾಸ ವನವಾಸ ಎಲ್ಲ ಆಯಿತು, ದೇವರ ಸ್ಮರಣೆ ಮಾತ್ರ ಬರಲಿಲ್ಲ ಅಂದರೆ ಅದಕ್ಕೆ ಹೇಳುತ್ತಾರೆ ನಿನ್ನ ಕಾಣದ ಆಚಾರ ಬಾಧಿಪ ಗ್ರಹಚಾರ ಅಂತ. ಆದ ಕಾರಣ ಸ್ವಾಮಿಯ ಸ್ಮರಣೆ ಕೊಡಲಿಕ್ಕೆ ನಮ್ಮ ಆಚಾರ ವಿಚಾರಗಳೆಲ್ಲವೂ ಅಲ್ಲಿಗೆ ತಾತ್ಪರ್ಯ. ಆ ತಾತ್ಪರ್ಯ ಬರಬೇಕಾದರೆ ನಮ್ಮ ಮನಸ್ಸು ಸದಾ ದೇವರಲ್ಲೇ ಇರಬೇಕಾದರೆ ಮನಸ್ಸು ಶುದ್ಧಿ ಆಗಬೇಕು. ಮನಸ್ಸು ಶುದ್ಧಿ ಆಗಬೇಕಾದರೆ ಮನಸ್ಸಿನಲ್ಲಿ ಮೊದಲು ಹುಟ್ಟಿದ ಕಾಲಕ್ಕಿನಿಂದ ನಾವೇನು ನಿತ್ಯವೂ ಕೂಡ ಎಲ್ಲವೂ ಎಲ್ಲ ಆಚಾರವಂತರ ಮನೆಯಲ್ಲೇ ಹುಟ್ಟಿ ಅಲ್ಲೇ ಅವರು ನಿತ್ಯ ವೈಶ್ವದೇವ ಮಾಡಿದ ಅನ್ನವೇ ಹಾಕಿದರೆ ಅದನ್ನೇ ತಿಂದು ಬೆಳೆದ ದೇಹಗಳೇ ಅಲ್ಲ, ಚೂರು ಚಾರು ಚಿರು ಹಾಗೂ ಹೀಗೂ ಆಗಿ ಎಲ್ಲರೂ ಹಾಗೆ ಹೀಗಾಗಿರುತ್ತೆ, ಎಲ್ಲಾ ದೋಷಗಳು ಬಂದಿರುತ್ತೆ, ಅನ್ನ ದೋಷಗಳು ಬಂದಿರುತ್ತೆ, ಎಲ್ಲಾ ದೇಹದಲ್ಲಿ ಸೇರಿ ಸೇರಿರುತ್ತೆ. ಅಷ್ಟೇ ಅಲ್ಲ, ಹಿಂದಿನ ಜನ್ಮದ ದೋಷಗಳು ಬಂದು ಕೂತಿರುತ್ತೆ. ಇಷ್ಟೆಲ್ಲಾ ದೋಷಗಳನ್ನ ಕತ್ತರಿಸಿದರೆ ಹೊರತು ಮನಸ್ಸು ದೇವರ ಪಾದದಲ್ಲಿ ಹೋಗಲ್ಲ. ಅದಕ್ಕೆ ಪ್ರಧಾನವಾದ ಯಾವುದು ಸಲಕರಣೆ, ಕುಠಾರ ಅಂದರೆ ಭೋಜನ ಪ್ರಕರಣ ಅಂತ ತಿಳಿಸಿಕೊಡತಾ ಇದ್ದಾರೆ. ಯಾರಾದರೆ ನಿತ್ಯವೂ ಈ ರೀತಿಯಾಗಿ ಚಿಂತನೆ ಮಾಡುತ್ತಾರೋ ಅವರ ಹಿಂದಿನ ಜನ್ಮದ ಈ ಜನ್ಮದ ಅನ್ನದ ದೋಷಗಳೆಲ್ಲವೂ ನಾಶ ಆಗಿಬಿಡುತ್ತೆ. ಅನ್ನದ ದೋಷ ಅಂದರೆ ಇದೂ ಅಲ್ಲ, ನಾವು ಮಾಡಿಕೊಂಡು ತಿಂದದ್ದರಲ್ಲಿ ಯಾವುದೋ ದೋಷ ಅಂತಲ್ಲ, ಯಾರ ಯಾರ ಅನ್ನವೋ ತಗೊಳ್ತಾ ಇರ್ತೇವೆ, ಆ ದೋಷವೆಲ್ಲ ಬರ್ತಾ ಇರುತ್ತೆ. ಆದ ಕಾರಣ ಈ ಪ್ರಕರಣ ಚಿಂತನೆ ಮಾಡಿದರೆ ಅವೆಲ್ಲ ಹೋಗಿಬಿಡುತ್ತೆ. ಅನ್ನದ ದೋಷ ಅಂದರೆ ಒಂದು ಕಥೆ ಹೇಳಬೇಕು ನಿಮಗೆ, ಇಲ್ಲದಿದ್ದರೆ ಅನ್ನದ ದೋಷದ ಪರಿಚಯ ಆಗೋದಿಲ್ಲ. ಋಷಿ ರಾಜನ ಹತ್ರ ಬಂದ, ರಾಜ ಒಳ್ಳೆ ಅವತರಣ ಕೊಟ್ಟ ಋಷಿಗೆ. ಋಷಿ ಹೋಗಬೇಕು ಮನೆಗೆ, ತನ್ನ ಆಶ್ರಮಕ್ಕೆ ಹೋಗಬೇಕು. ಆ ಕಾಲದಲ್ಲಿ ಬುದ್ಧಿಗೆ ಬಂತು, ಅಲ್ಲೇ ಬಂಗಾರದ ತಂಬಿಗೆ ಇತ್ತು ರಾಜನದ್ದು, ನೋಡದೆ
ಬುಟ್ಟೆಯಲ್ಲಿ ಹಾಕ್ಕೊಂಡ ಋಷಿ. ಅದು ಚಾರ ನೋಡತಾ ಇದ್ದ, ರಾಜನಿಗೆ ಹೇಳಿದ. ರಾಜ ಸೀದ ಬಂದ, ಕೇಳಿದ. ಹೇಳಿ ಕೇಳಿದ್ರೆ ನಾನೇ ಕೊಡತಾ ಇದ್ದೆ, ಒಂದಲ್ಲ ಸಾವಿರ ತಂಬಿಗೆ ನಾನೇ ದಾನ ಕೊಡತಾ ಇದ್ದೆ, ಕಳ್ಳತನದಿಂದ ಯಾಕೆ ಹಾಕ್ಕೊಂಡದ್ದು ಋಷಿಗಳಾಗಿ? ಆಗ ಋಷಿಗಳಿಗೆ ಅವರಿಗೆ ಆಶ್ಚರ್ಯ, ಅವರಿಗೆ ಗೊತ್ತಿಲ್ಲದೆ ತಂಬಿಗೆ ಒಳಗೆ ಹಾಕ್ಕೊಂಡದ್ದು, ನನ್ನ ಜನ್ಮ ಹುಟ್ಟಿದಾಗ್ಲಿಂದ ಎಂದೂ ಇಂಥ ಬುದ್ಧಿ ಬರಲಿಲ್ಲ. ರಾಜ ಇವತ್ತು ನನಗೆ ಊಟ ಹಾಕಿದ್ಯಲ್ಲ, ಆ ಅನ್ನ ಎಲ್ಲಿದು ಅಂತ ಕೇಳಿದ. ರಾಜ ವಿಚಾರ ಮಾಡಿದ, ಗೊತ್ತಾಯಿತು, ಅಡುಗೆಯವರು ಹೇಳಿದರು ಅಲ್ಲಿ ಮೂಟೆ ಇತ್ತು, ಅಲ್ಲಿಂದ ತಗೊಂಡು ಬಂದವು. ಆ ಮೂಟೆ ಎಲ್ಲಿಂದ ಬಂತು? ನಿನ್ನೆ ರಾತ್ರಿ ಕಳ್ಳರನ್ನು ಹಿಡ್ಕೊಂಡಿದ್ದು, ಅವರು ತಂದ ಮೂಟೆ. ಅವಾಗ ಅರ್ಥ ಆಯಿತು, ಕಳ್ಳರು ತಂದ ಅನ್ನ, ಆ ಏನು ಅಕ್ಕಿ ಇತ್ತು ಅದರಿಂದ ಅನ್ನ ಬೇಯಿಸಿ ಹಾಕಿದರೆ ಋಷಿಗೂ ಕಳ್ಳತನದ ಬುದ್ಧಿ ಬಂದರೆ ನಮ್ಮಂಥವರ ಪಾಡೇನು? ನಾನಾ ಕಡೆ ಊಟಕ್ಕೆ ಹೋಗ್ತಾ ಇರ್ತೇವೆ, ಯಾರ್ಯಾರು ಏನೇನು ಊಟ ಹಾಕ್ತಾರೋ, ಎಂತೆಂಥ ಪದಾರ್ಥಗಳಿರುತ್ತೋ ಅವರಿಗೆ ಗೊತ್ತಿಲ್ಲದೆ ಮಾಡಿದ ಪಾಪ ಎಲ್ಲ ಹರಿದು ಬರ್ತಾ ಇರುತ್ತೆ, ಇದಕ್ಕೆಲ್ಲ ಮೂಲ ಕುಠಾರ ಇದು, ಚಿಂತನೆ ಮಾಡಿದರೆ ಆಗುತ್ತೆ ಅಂತ ತಿಳಿಸಿಕೊಡುತ್ತಾ, ನಂತರ ಬರುವಂತಹ ಪ್ರಕರಣ ದೊಡ್ಡ ಪ್ರಕರಣ ಬರ್ತಾ ಇದೆ, ಅಪರೂಪದ ಪ್ರಕರಣ ಇದು, ನಮಗೆಲ್ಲ ಬೇಕಾದ ಪ್ರಕರಣ, ಪಾಪ ಅಲೇಪ ಪ್ರಕರಣ. ಸ್ವಲ್ಪ ಅವಸರದಲ್ಲಿ ಓದುವಾಗ ಪಾಪ ಲೇಪ ಪ್ರಕರಣ ಅಂತ ಓದಿಬಿಡ್ತಾರೆ, ಪಾಪ ಲೇಪ ಪ್ರಕರಣ ಅಲ್ಲ, ಪಾಪ ಅಲೇಪ ಪ್ರಕರಣ, ಪಾಪ ಲೇಪ ಆಗದೇ ಇರುವ ಪ್ರಕರಣ. ಈ ಪ್ರಕರಣಕ್ಕೆ ಒಂದು ಕಥಾ ಬರುತ್ತೆ. ಏನದು ಅಂದರೆ ಉಪನಿಷತ್ತಿನಲ್ಲೇ ಬರುವಂತಹ ವಿಶೇಷವಾದ್ದು. ಒಬ್ಬ ಋಷಿ ಈ ಚಿಂತನೆಯನ್ನು ಮಾಡುತ್ತಾರೆ, ಇವಾಗ ಮುಂದೆ ಹೇಳುವಂತಹ ಚಿಂತನೆಯನ್ನು ಮಾಡತಾ ಮಾಡತಾ ತಾವು ಕಾಡಿನಲ್ಲಿ ಪ್ರಾಣತ್ಯಾಗ ಮಾಡುತ್ತಾರೆ. ಕಾಡಿನಲ್ಲಿ ಪ್ರಾಣತ್ಯಾಗ ಮಾಡಿದರೆ ಅವರ ಶರೀರಕ್ಕೆ ದಹನ ಸಂಸ್ಕಾರ ಆಗಿರಲ್ಲ, ಹಾಗೆಯೇ ಬಿದ್ದಿರುತ್ತೆ. ಗರುಡ ಪುರಾಣ ಹೇಳುತ್ತೆ, ಪ್ರಾಣ ಹೋದ ಮೇಲೆ ಯಾರ ಶರೀರಕ್ಕೆ ದಹನಾದಿಗಳು ಆಗಲ್ಲ, 10 ದಿವಸಗಳ ಕಾರ್ಯ ಯಾರಿಗೆ ಆಗಲ್ಲ, ಅವರು ಆಕಲ್ಪಂ ನಿರ್ಜನಾರಣ್ಯ ಭ್ರಮಂತಿ, ಪ್ರೇತ ರೂಪರಾಗಿ ತಿರುಗ್ತಾ ಇರ್ತಾರೆ ಅಂತ ಗರುಡ ಪುರಾಣ ಸ್ಪಷ್ಟ ಹೇಳ್ತಾ ಇದೆ. ಅಲ್ಲಿ ಋಷಿ ಸತ್ತು ಪ್ರಾಣತ್ಯಾಗ ಮಾಡಿದ್ದಾರೆ, ಶರೀರ ಬಿದ್ದಿದೆ, 12 ದಿವಸ ಕಾರ್ಯಕ್ರಮ ಯಾರೂ ಮಾಡಲಿಲ್ಲ, ಹಾಗೇ ಇದೆ. ಒಬ್ಬ ವರ್ತಕ ತುಂಬಾ ಲೋಭಿ ಪಾಪಿ ಎರಡು ಸೇರಿದೆ, ಬರ್ತಾ ಇದ್ದಾನೆ ರಾತ್ರಿ ಇನ್ನು ಆಗ್ತಾ ಇದೆ, ಸಂಜೆ ಹೊತ್ತಿನಲ್ಲಿ ಬರ್ತಾ ಇದ್ದಾನೆ, ಕಾಡಿನ ಮೇಲೆ ಬರ್ತಾ ಇದ್ದಾನೆ. ಬರುವಾಗ ಅವನಿಗೆ ಗೊತ್ತಿಲ್ಲದೆ ಆ ಶರೀರ ಇವನ ಪಾದಕ್ಕೆ ತಾಕಿತು, ಯಾವುದೋ ಅಂದುಕೊಂಡ ಹೊರಟು ಹೋದ. ಸ್ವಲ್ಪ ಕಾಲಕ್ಕೆ ಮನೆಗೆ ಹೋದ ಮೇಲೆ ಅವನಿಗೆ ಸಾವು ಬಂತು. ಮೇಲೆ ಹೋದರೆ ಅವನ ಪುಸ್ತಕ, ವಿಶೇಷವಾಗಿ ಅವನ ಪಾಪಗಳ ಚಿಟ್ಟೆಯನ್ನು ತೆಗೆದು ನೋಡಿದರೆ ಒಂದೂ ಪಾಪ ಇಲ್ಲ, ಸ್ವರ್ಗಕ್ಕೆ ಹೋದ. ಯಾಕೆ? ಗೊತ್ತಿಲ್ಲದೆ ಆ ಋಷಿಯ ಪಾದ ತಾಕಿದ್ದಕ್ಕೆ ಅಂತ ವಿಶೇಷವಾದ ಕಥಾ ಬರುತ್ತೆ. ಹಾಗಾದರೆ ಆ ಋಷಿಯ ಪಾದ ಸ್ಪರ್ಶ ಆದರೇನೆ ಅವರಿಗೆ ಸದ್ಗತಿ ಆದರೆ ಆ ಋಷಿಗೆ ಸದ್ಗತಿ ಆಗಿರುತ್ತೆ ಎಂಬುದರಲ್ಲಿ ಏನಾಶ್ಚರ್ಯ? ಆದರೆ ಗರುಡ ಪುರಾಣ ವಾಕ್ಯ, ಯಾರಿಗಾದರೆ 12 ದಿವಸ ಕಾರ್ಯಕ್ರಮ ಆಗಿಲ್ಲವೋ ಅಂಥವರಿಗೆ ಸದ್ಗತಿ ಇಲ್ಲ ಎಂಬುದಕ್ಕೆ ವಿರೋಧ ಆಯಿತಲ್ಲ ಅಂದರೆ ಈ ಉಪಾಸನೆಯ ಫಲವದು. ಯಾರಾದರೆ ಈ ಉಪಾಸನೆಯನ್ನ ಚಿಂತನೆಯನ್ನ ನಿತ್ಯವೂ ಮಾಡುತ್ತಾ ಬರ್ತಾರೆ ಅವರಿಗೆ ಕೊನೆಯ ಕಾಲದಲ್ಲಿ ಭಗವಂತ ವಾಮನ ನಾಮಕ ಭಗವಂತ ತಾನೇ ಮಗನಾಗಿ ನಿಂತು ಎಲ್ಲವೂ ಪೂರ್ಣ ಮಾಡಿಕೊಡತಾನೆ ಎಂಬುದು ಈ ಉಪಾಸನೆಯ ವಿಶೇಷವಾದ ಒಂದು ಪ್ರಕರಣ. ಸಾಮಾನ್ಯವಾಗಿ ನಮಗೇನಿರುತ್ತೆ, ಕೊನೆಯ ಕಾಲ ಹೇಗಾಗುತ್ತೋ ಅಂತ ಎಲ್ಲ ವೈಕುಂಠಕ್ಕೆ ನೋಡಿ ಹೋಗ್ತಾ ಇರ್ತೇವೆ. ಅವರ ವೈಕುಂಠ, ಇವರ ವೈಕುಂಠ ಅಂತ ಕರೀತಾ ಇರ್ತಾರೆ. ನಮ್ಮ ವೈಕುಂಠದ ಆ ದಿವಸ ಹೇಗಾಗುತ್ತೋ ಅಂತ ಸ್ವಲ್ಪ ಅಳುಕು ಬರುತ್ತೆ. ಯಾಕೆ ಅಂದರೆ ಮಕ್ಕಳಿದ್ದರೂ ಚಿಂತೆ, ಇಲ್ಲದಿದ್ದರೂ ಚಿಂತೆ. ಮಕ್ಕಳಿಲ್ಲದವರು ಯಾರು ಮಾಡ್ತಾರೋ ಏನೋ, ಯಾರನ್ನ ಕೇಳ್ಕೋಬೇಕು ಅಂತ ಚಿಂತೆ. ಮಕ್ಕಳಿದ್ದವರು ಮಾಡ್ತಾರೋ ಇಲ್ಲೋ ಅಂತ ಚಿಂತೆ. ಇಲ್ಲ, ಮಕ್ಕಳಿದ್ದರೂ ಕೂಡ, ಮಕ್ಕಳಿರ್ತಾರೆ, ತಂದೆ ತಾಯಿಯ ಮೇಲೆ ವೈಕುಂಠಕ್ಕೆ ಹಾರುವಷ್ಟು ಅಭಿಮಾನ, ಅಷ್ಟು ಪ್ರಾಣ ಬಿಡುತ್ತಾರೆ. ಆದರೆ ವೈದಿಕ ಕ್ರಿಯೆಗಳಲ್ಲಿ ಅಶ್ರದ್ಧೆ. ಏನಿದು ಅಂತ ಅಪ್ಪ ಹೋದಾಗ ಅಪ್ಪನಿಗಾಗಿ ಒಂದು ಟ್ಯಾಂಕ್ ನೀರು ಸುರಿಸ್ತಾರೆ. ಪಿಂಡ ಪ್ರದಾನ ಮಾಡಲಿಕ್ಕೆ ತುಂಬ ಮುಂದಕ್ಕೆ ಬರೋದಿಲ್ಲ. ಅಯ್ಯೋ ಇದು ಏನಿದು, ಇಲ್ಲೇ ಬಿದ್ದಿರುತ್ತೆ, ಈ ಬ್ರಾಹ್ಮಣರು ತಿಂದು ಹೋಗ್ಲಿಕ್ಕೆ ಮಾಡಿಕೊಂಡದ್ದು ಅಂತ ಅಶ್ರದ್ಧೆಯಿಂದ ಮಾಡಿಬಿಡುತ್ತಾರೆ. ಮತ್ತೆ ಆ ಅಪ್ಪನಿಗೆ ಮಗ ಇದ್ದು ಉಪಯೋಗ ಏನು? ಕೊನೆ ಕಾಲದಲ್ಲಿ ಏನೂ ಇಲ್ಲದೆ ಆಗುತ್ತೆ. ಆದ್ದರಿಂದ ನಮಗೆ ಮಕ್ಕಳಿದ್ದರೂ ಸರಿ, ಇಲ್ಲದಿದ್ದರೂ ಸರಿ, ಏನಾದರೂ ಸರಿ, ಕೊನೆ ಕಾಲಕ್ಕೆ ಸಾಯುವಾಗ ನಿಶ್ಚಿಂತೆಯಿಂದ ಸಾಯಬೇಕಾದರೆ. ಯಾರು ಮಾಡಿದರೆ ಮಗ ಉದ್ಧಾರ ಆಗ್ತಾನೆ, ಇಲ್ಲ ನನಗೇನು ಅಡ್ಡಿ ಇಲ್ಲ ನಾನೆಲ್ಲ ಮಾಡಿಕೊಂಡಿದ್ದೇನೆ ಅಂತ ನಿಶ್ಚಿಂತೆಯಿಂದ ಸಾಯಬೇಕಾದರೆ ಈ ಪ್ರಕರಣ ಚಿಂತನೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಆ ರೀತಿಯಲ್ಲಿ ನಮಗೆ ಕೊನೆಯ ಕಾಲದಲ್ಲಿ ಭಗವಂತ ಈ ಚಿಂತನೆಯನ್ನು ಮಾಡಿದರೆ ಕೊನೆಯ ಕಾಲದಲ್ಲಿ ತಾನು ನಿಂತು ವಿಶೇಷವಾಗಿ ಮಾಡಿಸ್ತಾನೆ. ಮಕ್ಕಳನ್ನು ಕೊಟ್ಟಿದ್ದರೆ ಅವರ ಮೂಲಕವೂ ಮಾಡಿಸಿ ಸದ್ಗತಿಯನ್ನು ಕೊಡಿಸ್ತಾನೆ. ಅಪರೂಪದ ಪ್ರಕರಣ ಮುಂದೆ ಬರ್ತಾ ಇದೆ. ಎಂಬಲ್ಲಿಗೆ ಶ್ರೀಕೃಷ್ಣ ಅರ್ಪಣ ಮಸ್ತು.